ವಂದೇ ವಂದ್ಯಂ ವಿಧಿ ಭವಮಹೇಂದ್ರಾದಿ ವೃಂದಾರಕೇಂದ್ರೈಃ ಯತ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಭೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಖ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ವಿರತ್ನಂ ಕೌಸಲ್ಯಾಯಾಲಸತು ಮಮ ಹರನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷಾಮಿಲೇಶತಃ ಶ್ರೀಕೃಷ್ಣ ಸ್ಥಿತಪ್ರಜ್ಞರ ಲಕ್ಷಣವನ್ನು ಹೇಳಿ ಸ್ಥಿತಪ್ರಜ್ಞರಾಗುವ ತನಕ ಅಂದರೆ ಸಮಾಧ್ಯವಸ್ಥೆ ಉಂಟಾಗುವ ತನಕ ಕರ್ಮಾಚರಣೆ ಮಾಡಲೇಬೇಕು ಅಂತ ತಿಳಿಸಿದ್ದಾನೆ. ಅನಂತರ ಅರ್ಜುನ ಕೇಳಿದ, ಸನಕಾದಿಗಳು ಜನಕಾದಿಗಳು ಅಂತ ಎರಡು ವರ್ಗ ಇದೆ. ಸನಕಾದಿಗಳು ಶಮ ದಮ ತಪಸ್ಸು ಜ್ಞಾನಯೋಗ ಅದರಿಂದ ಮೋಕ್ಷವನ್ನು ಸಂಪಾದನೆ ಮಾಡ್ತಾರೆ. ಅದರಂತೆ ನಾನು ಕೂಡ ಶಮದಮಾದಿ ರೂಪವಾದ ಮೋಕ್ಷ ಮಾರ್ಗವನ್ನು ಯಾಕೆ ಅನುಸರಿಸಬಾರ್ದು? ಯುದ್ಧವನ್ನೇ ಯಾಕೆ ಮಾಡಬೇಕು? ಯುದ್ಧವನ್ನೇ ಬಿಟ್ಟು ಮೋಕ್ಷ ಸಂಪಾದನೆ ಮಾಡಬಹುದಲ್ಲ. ಯುದ್ಧ ಮಾಡಿ ಅಭಿಮಾನ ಬಿಟ್ಟು ಅಭಿಮಾನ ಪರಿತ್ಯಾಗ ಮಾಡಿ ದುಃಖ ಇಲ್ಲದಂತೆ ಮಾಡಿಕೊಳ್ಳೋದಕ್ಕಿಂತ ಸುಲಭೋಪಾಯ ಮೋಕ್ಷ ಸಂಪಾದನೆ ಮಾಡಲಿಕ್ಕೆ ಶಮದಮಾದಿ ಮಾರ್ಗ ಅಂದಾಗ ಕೃಷ್ಣ ಉಪದೇಶ ಮಾಡ್ತಾನೆ. ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತಾಮಯಾನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಎರಡು ವಿಧವಾದಂಥ ಮಾರ್ಗ ಮೋಕ್ಷಕ್ಕೆ ಲೋಕದಲ್ಲಿದೆ, ಅದು ಜ್ಞಾನಯೋಗ ಮತ್ತು ಕರ್ಮಯೋಗ. ಅದರಲ್ಲಿ ಸಾಂಖ್ಯರಿಗೆ ಮಾತ್ರ ಜ್ಞಾನಯೋಗ ಮಾರ್ಗ. ಸಾಂಖ್ಯರು ಅಂತಂದ್ರೆ ಇಲ್ಲಿ ಸಾಂಖ್ಯ ಅಂತಂದ್ರೆ ಸಾಂಖ್ಯ ದರ್ಶನ ಅಂತ ಒಂದಿದೆ, ಅದಲ್ಲ. ಸಾಂಖ್ಯರು ಅಂತಂದ್ರೆ ಸನಕಾದಿಗಳು, ಅವರು ಜ್ಞಾನನಿಷ್ಠರು, ಅವರಿಗೆ ಜ್ಞಾನಯೋಗ. ಇನ್ನು ಕ್ಷತ್ರಿಯರು ಇವರಿಗೆಲ್ಲ ಕರ್ಮಯೋಗದಿಂದಲೇನೆ ಮೋಕ್ಷ. ಸಾಂಖ್ಯರಾದಂತಹ ಸನಕಾದಿಗಳಿಗೆ ಜ್ಞಾನಯೋಗ ಅಂದ್ರೆ ಕರ್ಮ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಜ್ಞಾನಯೋಗ ಇದ್ದೇ, ಅದು ಜ್ಞಾನಯೋಗದಿಂದಲೇ ಮೋಕ್ಷ. ಆದರೂ ಕೂಡ ಅವರಿಗೂ ಕರ್ಮ ಅನಿವಾರ್ಯ. ಇದನ್ನು ಮಧ್ವಾಚಾರ್ಯರು ಕೃಷ್ಣನ ಅಭಿಪ್ರಾಯ ಹೀಗೆ ಅಂತ ಹೇಳ್ತಾರೆ. ಹಾಗೆ ಯೋಗಿಗಳಿಗೆ ಕರ್ಮಯೋಗದಿಂದ ಮೋಕ್ಷ ಅಂತಂದ್ರೆ ಕ್ಷತ್ರಿಯರಿಗೆ ಅವರಿಗೆ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ. ಕರ್ಮಯೋಗದಿಂದ ಮೋಕ್ಷಕ್ಕೆ ಹೋಗುವವರಿಗೂ ಜ್ಞಾನ ಬೇಕು, ಜ್ಞಾನಯೋಗದಿಂದ ಮೋಕ್ಷ ಪಡೆಯುವವರಿಗೂ ಕೂಡ ಕರ್ಮ ಬೇಕೇ ಬೇಕು. ಹಾಗಾದ್ರೆ ಕರ್ಮ ಮತ್ತು ಜ್ಞಾನ ಇಬ್ಬರಿಗೂ ಸಮಾನ ಅಂತಾದ್ರೆ ಜ್ಞಾನಯೋಗ ಕರ್ಮಯೋಗ ಅನ್ನೋ ಹೆಸರು ಯಾಕೆ ಬಂತು? ಜ್ಞಾನಯೋಗ ಅಂತಂದ್ರೆ ಜ್ಞಾನ ಪ್ರಚುರ, ಕರ್ಮ ಸ್ವಲ್ಪ. ಕರ್ಮಯೋಗ ಅಂತಂದ್ರೆ ಕರ್ಮ ಪ್ರಚುರ, ಜ್ಞಾನ ಅಲ್ಲ. ಹಾಲಿಗೆ ನೀರಿದ್ದೇ ಇರ್ತದೆ ಹಾಲಿನಲ್ಲಿ, ಹಾಲಿನ ಅಂಶನೇ ಜಾಸ್ತಿ ಇದ್ರೆ ಹಾಲು ಅಂತ ಕರೀತಾರೆ, ನೀರಿದ್ದೇ ಇರ್ತದೆ. ಅದೇ ನೀರಿನ ಅಂಶನೇ ಜಾಸ್ತಿ ಆಗಿಬಿಟ್ರೆ ಇದೇನು ಬರೇ ನೀರು ಅಂತ ಅಂದ್ಬಿಡ್ತಾರೆ, ಅದು ಹಾಲು ಅಂತ ಅನ್ನೋದಿಲ್ಲ. ಅವಾಗ ಹಾಲಿನ ಅಂಶ ಕಡಿಮೆ, ನೀರಿನ ಅಂಶ ಜಾಸ್ತಿ ಆದರೆ ನೀರು ಅಂತಲೇ ಅಂತಾರೆ. ಹಾಗೆ ಜ್ಞಾನಯೋಗ ಅಂತ ಹೆಸರು ಬಂದದ್ದು ಜ್ಞಾನ ಪ್ರಚುರವಾಗಿರ್ತದೆ. ಸ್ವಲ್ಪ ಕರ್ಮ ಅವರಿಗೂ ಕೂಡ ಬೇಕೇ ಬೇಕು. ಕ್ಷತ್ರಿಯರು ಕರ್ಮಯೋಗಿಗಳು, ಅವರಿಗೆ ಕರ್ಮ ಪ್ರಚುರ, ಜ್ಞಾನ ಅಲ್ಪ. ಜ್ಞಾನ ಅಂತೂ ಬೇಕೇ ಬೇಕು. ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ, ಹಾಗೆ ಕರ್ಮ ಇಲ್ಲದೇನೂ ಮೋಕ್ಷ ಇಲ್ಲ. ಕೆಲವರಿಗೆ ಜ್ಞಾನ ಜಾಸ್ತಿ ಕರ್ಮ ಕಡಿಮೆ, ಕೆಲವರಿಗೆ ಕರ್ಮ ಜಾಸ್ತಿ ಜ್ಞಾನ ಕಡಿಮೆ. ಅರ್ಜುನ ಮತ್ತೆ ಕೇಳ್ತಾನೆ, ಶಾಸ್ತ್ರಗಳಲ್ಲಿ ಮೋಕ್ಷವನ್ನು ನೈಷ್ಕರ್ಮ್ಯ ಅಂತ ಕರೆದಿದ್ದಾರೆ. ನೈಷ್ಕರ್ಮ್ಯ ಅಂತ ಮೋಕ್ಷಕ್ಕೆ ಹೆಸರಿದೆ. ನೈಷ್ಕರ್ಮ್ಯ ಅಂದ್ರೇನು? ಕರ್ಮ ಪರಿತ್ಯಾಗ ಮಾಡಿಬಿಟ್ರೆ, ಕರ್ಮವನ್ನು ಬಿಟ್ಟುಬಿಟ್ರೆ ಅವರಿಗೆ ಮೋಕ್ಷ ಸಿಗ್ತದೆ. ಅದರಿಂದ ನೈಷ್ಕರ್ಮ್ಯ ಅಂತ ಹೆಸರಿದೆ. ಹಾಗಾಗಿ ಕರ್ಮವನ್ನು ಬಿಟ್ಟು ಅದರಿಂದಲೂ ಮೋಕ್ಷ ಪಡಿಬಹುದಲ್ಲ. ಕರ್ಮ ಅನಿವಾರ್ಯ ಅಂತ ಯಾಕೆ ಹೇಳ್ತೀವಿ? ಕರ್ಮ ಮಾಡಲೇಬೇಕು. ಜ್ಞಾನಯೋಗಿಗಳಿಗೂ ಸ್ವಲ್ಪ ಬೇಕು, ಕ್ಷತ್ರಿಯರಿಗಂತೂ ಕರ್ಮವೇ ಪ್ರಚುರ ಅಂತ ಯಾಕೆ ಹೇಳ್ತೀವಿ? ಮೋಕ್ಷದ ಹೆಸರೇ ನೈಷ್ಕರ್ಮ್ಯ. ಅದಕ್ಕೆ ಕೃಷ್ಣ ಆ ನೈಷ್ಕರ್ಮ್ಯ ಅಂತ ಏನಿದೆ ಮೋಕ್ಷದ ಹೆಸರು ಶಾಸ್ತ್ರದಲ್ಲಿ, ಅದರ ಅಭಿಪ್ರಾಯ ತಿಳಿಸ್ತಾನೆ. ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋ ಶ್ನುತೆ ನ ಚ ಸನ್ಯಸನಾ ದೇವ ಸಿದ್ಧಿಂ ಸಮಧಿಗಚ್ಛತಿ. ನೈಷ್ಕರ್ಮ್ಯ ಅಂತ ಮೋಕ್ಷಕ್ಕೆ ಹೆಸರಿದೆ, ಆದರೆ ಕರ್ಮಣಾಂ ಅನಾರಂಭಾತ್, ಕರ್ಮವನ್ನೆಲ್ಲ ಮಾಡದೆ, ಯಾವ ಕರ್ಮನೂ ಮಾಡದೆ, ಎಲ್ಲ ಕರ್ಮವನ್ನು ಬಿಟ್ಟು ಮೋಕ್ಷ ಪಡಿಬಹುದು ಅಂತ ಆ ದೃಷ್ಟಿಯಿಂದ ನೈಷ್ಕರ್ಮ್ಯ ಅಂತ ಹೆಸರು ಬಂದದ್ದಲ್ಲ. ನೈಷ್ಕರ್ಮ್ಯ ಅಂತ ಹೆಸರು ಶಾಸ್ತ್ರದಲ್ಲಿ ಯಾಕಿಟ್ಟಿದ್ದಾರೆ ಮೋಕ್ಷಕ್ಕೆ ಅಂತಂದ್ರೆ, ಕಾಮ್ಯಕರ್ಮದಿಂದ ಪಡಿಲಿಕ್ಕೆ ಸಾಧ್ಯ. ನೈಷ್ಕರ್ಮ್ಯ ಅಂತಂದ್ರೆ ಕಾಮ್ಯಕರ್ಮವನ್ನು ಬಿಡಬೇಕು, ನಿಷ್ಕಾಮ ಕರ್ಮ ಮಾಡಬೇಕು, ಅದರಿಂದ ಮೋಕ್ಷ. ಆ ಅಭಿಪ್ರಾಯದಲ್ಲಿ ನೈಷ್ಕರ್ಮ್ಯ ಅಂತ ಹೆಸರು ಬಂದಿದೆ ಹೊರತು, ಕರ್ಮವನ್ನು ತೊರೆದು ಅದರಿಂದ ಮೋಕ್ಷ ಪಡಿಬಹುದು ಅಂತ ಅರ್ಥ ಅಲ್ಲ. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣತೆ. ಕರ್ಮಣಾಂ ಅನಾರಂಭಾತ್, ಕರ್ಮವನ್ನು ಮಾಡದೇನೆ ನೈಷ್ಕರ್ಮ ಅನ್ನೋ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ. ಕರ್ಮ ಸನ್ಯಾಸದಿಂದ ಸಿದ್ಧಿ ಆಗೋದಿಲ್ಲ, ಮತ್ತು ಕರ್ಮವನ್ನು ಮಾಡದೇ ಇರಲಿಕ್ಕೆ ಸಾಧ್ಯನೂ ಇಲ್ಲ. ಸಂಪೂರ್ಣ ಕರ್ಮ ತೊರೆದು ನಾನು ಮೋಕ್ಷಕ್ಕೆ ಹೋಗ್ತೇನೆ ಅಂದರೆ ಕರ್ಮ ಬಿಟ್ಟಿರ್ಲಿಕ್ಕೆ ಸಾಧ್ಯನಾ ಯಾರಿಗಾದರೂ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ಕಾರ್ಯತೆ ಶವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ನಹಿ ಕಶ್ಚಿತ್ ಕ್ಷಣ, ಯಾರೂ ಕೂಡ ಒಂದು ಕ್ಷಣವೂ ಕರ್ಮವನ್ನು ಬಿಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಒಂದು ಕರ್ಮ ಮಾಡ್ತಾನೇ ಇರ್ತಾರೆ. ಕೊನೆಯ ಪಕ್ಷ ಮಾನಸಿಕ ಕರ್ಮವಾದರೂ ನಡೀತದೆ. ದೈಹಿಕವಾಗಿ ನಿರ್ವ್ಯಾಪಾರದಿಂದ ಕೂತಿದ್ರೂ ಮಾನಸಿಕವಾಗಿ ಎಲ್ಲ ಕರ್ಮ ಮಾಡ್ತಿರ್ತಾರೆ. ದೈಹಿಕವಾಗಿ ಮಾಡಿಲ್ಲ ಅಂತ ಅಷ್ಟೇ ಅರ್ಥ. ಮಾನಸಿಕ ಕರ್ಮ ನಡೆದು ಅದರ ಫಲ ಅನುಭವಿಸಲೇಬೇಕಾಗ್ತದೆ. ಅದರಿಂದ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ತ ಕರ್ಮ ಕೃತ. ಕರ್ಮ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ತನಗೆ ತಾನು ತನ್ನ ಮೇಲೆ ತನಗೆ ನಿಯಂತ್ರಣ ಇಲ್ಲದೆ ಪರವಶನಾಗಿ ತಾನು ಕರ್ಮ ಮಾಡಲೇಬೇಕಾಗ್ತದೆ ಅಲ್ಲ. ಎಷ್ಟೋ ಜನ ಕರ್ಮ ಬಿಟ್ಟು ಸುಮ್ಮನೆ ಕೂತುಕೊಳ್ಳೋರಿದ್ದಾರೆ ತಪಸ್ಸು ಮಾಡಿ. ಹೌದು, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸೌಚ್ಯತೆ. ಅವನನ್ನು ಮಿಥ್ಯಾಚಾರ ಅಂತ ಕರೀತಾರೆ, ದಾಂಭಿಕ ಅಂತ ಕರೀತಾರೆ. ಕರ್ಮ ದೈಹಿಕವಾಗಿ ಬಿಟ್ಟಿರ್ತಾನೆ, ಆದರೆ ಮಾನಸಿಕವಾಗಿ ಮಾಡ್ತಾ ಇರ್ತಾನೆ. ಮೇಲ್ನೋಟಕ್ಕೆ ನೋಡುವಾಗ ಯಾವ ಕರ್ಮ ಇಲ್ಲ, ಸುಮ್ಮನೆ ಕೂತಿದ್ದಾನೆ ತಪಸ್ಸು ಮಾಡ್ತಾ ಅಂತ ಅನಿಸಬಹುದು, ಆದರೆ ಮಾನಸಿಕವಾದ ಕರ್ಮ ನಡೀತದೆ. ಅವನನ್ನು ದಾಂಭಿಕ ಮಿಥ್ಯಾಚಾರ ಅಂತ ಕರೀತಾರೆ. ಆದ್ದರಿಂದ ಇಂದ್ರಿಯಗಳನ್ನೆಲ್ಲ ಲೌಕಿಕದಲ್ಲಿ ಬಿಟ್ಟು ಕರ್ಮದಲ್ಲಿ ಪ್ರವೃತ್ತನಾಗಿ ಮನಸ್ಸನ್ನು ನಿಗ್ರಹ ಮಾಡಬೇಕು. ಕರ್ಮೇಂದ್ರಿಯಗಳನ್ನು ನಿಗ್ರಹ ಮಾಡಿದ್ರೆ ಉಪಯೋಗ ಇಲ್ಲ. ಕಾಲು ಕೈ ಆ ಕರ್ಮೇಂದ್ರಿಯನ್ನು ನಿಗ್ರಹ ಮಾಡೋದಲ್ಲ. ಕರ್ಮೇಂದ್ರಿಯಗಳಿಂದ ಕರ್ಮದಲ್ಲಿ ತೊಡಗಬೇಕು, ಮನಸ್ಸನ್ನು ಮಾತ್ರ ನಿಗ್ರಹ ಮಾಡಬೇಕು. ಒಂದು ಕಥೆ ಹೇಳ್ತಾರೆ, ಇಬ್ರು ಬರ್ತಾ ಇದ್ರಂತೆ. ಅವರಿಗೇನೋ ಅಡಚಣೆ ಬಂತು ದಾರಿಯಲ್ಲಿ. ಒಬ್ಬನು ಒಂದು ದೇವಾಲಯಕ್ಕೆ ಪ್ರವೇಶ ಮಾಡಿದ್ನಂತೆ. ಮಳೆ ಬಂತು ಏನೋ ಬಂತು, ದೇವಾಲಯಕ್ಕೆ ಹೋಗಿ ಅಲ್ಲಿ ಆಶ್ರಯ ಪಡೆಯೋಣ ಅಂತ ದೇವಾಲಯಕ್ಕೆ ಹೋದ. ಇನ್ನೊಬ್ಬನು ಅವನು ಪ್ರಯಾಣ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ಇದ್ದಂಥದ್ದು ಯಾವುದೋ ಒಂದು ವೇಶ್ಯಾಗ್ರಹಕ್ಕೆ ಅವನು ಹೋದನಂತೆ. ದೇವಾಲಯಕ್ಕೆ ಬಂದವನು, ಅವನು ಕರ್ಮೇಂದ್ರಿಯ ಅಂದರೆ ಕಾಲೇನೋ ದೇವಾಲಯಕ್ಕೆ ಬಂದಿದೆ, ಕಣ್ಣು ದೇವರ ವಿಗ್ರಹ ನೋಡ್ತಾ ಇದೆ, ದೇವರ ಹತ್ರ ಕೂತಿದ್ದಾನೆ. ಆದರೆ ಅವನು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದೆಲ್ಲ, ನಾನು ಅಲ್ಲೇ ಹೋದ್ರೆ ಚೆನ್ನಾಗಿತ್ತೇನೋ ಅಂತ ಅಂದ್ಕೋತಿದ್ದೆ. ಇಲ್ಲಿಗೆ ಬಂದಿದ್ದೀನಿ, ಅವನು ಅಲ್ಲಿ ಹೋಗಿ ಸುಖವಾಗಿರ್ತಾನೆ, ನಾನು ಇಲ್ಲಿಗೆ ಬಂದನಲ್ಲ ಅಂತ. ಕರ್ಮೇಂದ್ರಿಯ ಏನೋ ದೇವಾಲಯಕ್ಕೆ ಬಂದಿದೆ, ಮನಸ್ಸೆಲ್ಲ ಅಲ್ಲಿ ಹೋಗಿದೆ ಅಂತ. ಅಲ್ಲಿ ಹೋದವನು ಅಂದ್ಕೊಳ್ತಾನಂತೆ, ಯಾವ ವಿಷಯಗಳಿಗೇನೋ ನಾನು ತೀರ್ಮಾನ ಮಾಡಿ ಇಲ್ಲಿಗೆ ಬಂದುಬಿಟ್ರೆ, ನಾನು ದೇವಾಲಯಕ್ಕೆ ಹೋಗಿದ್ರೆ ಎಷ್ಟು ಪುಣ್ಯ ಸಂಪಾದನೆ ಮಾಡಬಹುದಾಗಿತ್ತು, ಕ್ಷಣ ಸ್ವಲ್ಪ ಹೊತ್ತಾದರೂ ದೇವರ ಸನ್ನಿಧಾನದಲ್ಲಿರಬಹುದಾಗಿತ್ತು ಅಂತ ಅವನು ಅದನ್ನು ಯೋಚನೆ ಮಾಡ್ತಾ ಇದ್ದ. ಹೀಗೆ ಕರ್ಮೇಂದ್ರಿಯಗಳನ್ನ ನಿಯಂತ್ರಣ ಮಾಡಿ ಮನಸ್ಸನ್ನ ಎಲ್ಲ ಕಡೆ ಹರಿಲಿಕ್ಕೆ ಬಿಟ್ಟುಬಿಟ್ರೆ ಅವನು ಮಿಥ್ಯಾಚಾರನಾಗ್ತಾನೆ. ಅದಕ್ಕಿಂತ ಲೌಕಿಕದಲ್ಲಿ ತೊಡಗಿದರೂ ಕೂಡ ಮನಸ್ಸನ್ನು ನಿಯಂತ್ರಣ ಮಾಡಿಬಿಟ್ರೆ ಆವಾಗ ಅವನು ನಿಜವಾದ ಸಾಧಕ ಅಂತ ಕರೀತಾರೆ. ಯಸ್ವಿಂದ್ರಿಯಾಣಿ ಮನಸ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೇ ಕರ್ಮಯೋಗಂ ಅಸತ್ತ ಸ ವಿಶಿಷ್ಯತೆ. ಅವನು ನಿಜವಾದ ವಿಶಿಷ್ಟ. ಅದರಿಂದ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಜಾಯೋಷ್ಯ ಕರ್ಮಣಃ. ನಿಮಗೆ ನಿಯತವಾದ ವಿಹಿತವಾದ ಕರ್ಮವನ್ನು ಮಾಡಿ, ಕರ್ಮ ತ್ಯಾಗ ಮಾಡೋದಕ್ಕಿಂತ ವಿಹಿತವಾದ ಕರ್ಮ ಮಾಡೋದೇ ಶ್ರೇಷ್ಠ. ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ಶರೀರ ಯಾತ್ರೆ ಅಂತೂ ನಡಿಬೇಕಲ್ಲ. ಶರೀರ ಯಾತ್ರೆ ನಡೆಯೋದು ಅಂತಂದ್ರೆ ಜೀವನ ನಡಿಬೇಕಲ್ಲ. ಜೀವನ ನಡಿಬೇಕಾಗಿದ್ರೆ ಸ್ವಲ್ಪ ಕರ್ಮ ಮಾಡಲೇಬೇಕಾಗ್ತದೆ, ಕೆಲವಾದರೂ ಕರ್ಮ ಮಾಡಲೇಬೇಕು. ಆದ್ರಿಂದ ವಿಹಿತ ಕರ್ಮ ಮಾಡು. ಮತ್ತೆ ಪ್ರಶ್ನೆ, ಶಾಸ್ತ್ರದಲ್ಲಿ ಕೆಲವು ಮಾತುಗಳು ಬರ್ತದೆ, ಕರ್ಮಣಾಬದ್ಧತೆ ಜಂತು ಅಂತ ಒಂದು ಮಾತಿದೆ. ಮತ್ತೆ ಮತ್ತೆ ಸಂಸಾರ ಬಂಧನಕ್ಕೆ ಮನುಷ್ಯ ಬೀಳ್ತಾನೆ, ಈ ಸಂಸಾರ ಬಂಧನಕ್ಕೆ ಕಾರಣ ಯಾವುದು? ಕರ್ಮಣಾಬದ್ಧತೆ ಜಂತು, ಜಂತು ಅಂದ್ರೆ ಜೀವ, ಅವನು ಬದ್ಧನಾಗೋದೇ ಕರ್ಮದಿಂದ. ಯಾವ ಕರ್ಮ ಮಾಡಿದ್ರು ಆ ಕರ್ಮವೇ ಅವನಿಗೆ ಬಂಧಕ ಆಗ್ತದೆ. ಕರ್ಮಣಾಬದ್ಧತೆ ಜಂತು ಅಂತ ಕರ್ಮ ಬಂಧನಕ್ಕೆ ಕಾರಣ ನೀನಂಥದ್ದು ಆ ಕರ್ಮವನ್ನು ಮಾಡುವಂತ ಮೋಕ್ಷಕ್ಕೋಸ್ಕರ ಕರ್ಮ ಮಾಡು ಅಂತ ಹೇಳ್ತಿದೆಯಲ್ಲ. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಉತ್ತರ ಕೊಡ್ತಾನೆ. ಆ ಮಾತಿಗೂ ಅರ್ಥ ಬೇರೆ. ಕರ್ಮಣಾಬದ್ಧತೆ ಜಂತು ಅಂದ್ರೆ ಎಲ್ಲ ಕರ್ಮದಿಂದ ಬಂದ ಬದ್ಧನಾಗ್ತಾನೆ ಅಂತ ಅರ್ಥ ಅಲ್ಲ. ಯಜ್ಞ ಅರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ನಾವು ಮಾಡುವ ಕರ್ಮ ಯಜ್ಞರೂಪ ಆಗಬೇಕು, ಯಜ್ಞಾರ್ಥ ಆಗಬೇಕು, ಆವಾಗ ಆ ಕರ್ಮ ಬಂಧಕ ಆಗೋದಿಲ್ಲ. ಯಾವ ಕರ್ಮ ಯಜ್ಞಾರ್ಥವಾಗೋದಿಲ್ಲ ಅಂತಹ ಕರ್ಮ ಬಂಧಕ ಆಗ. ನಾವು ಮಾಡುವ ಕರ್ಮ ಯಜ್ಞಾರ್ಥ ಆಗೋದು ಅಂದ್ರೇನು? ಪ್ರತಿಯೊಂದು ಕರ್ಮದ ಪರ್ಯವಸಾನ ಯಜ್ಞದಲ್ಲಿ ಆಗಬೇಕು. ಯಜ್ಞದಲ್ಲಿ ಪ್ರಯೋಸಾನ ಆಗುವ ಕ್ರಮ ಹೇಗೆ? ಕ್ಷತ್ರಿಯರು ಯುದ್ಧ ಮಾಡ್ತಾರೆ, ಅವರು ಮಾಡುವ ಯುದ್ಧ ಯಜ್ಞದಲ್ಲಿ ಪ್ರಯೋಸಾನ ಆಗಬೇಕು. ಯಜ್ಞಾರ್ಥ ಆಗಬೇಕು ಅಂತಂದ್ರೆ, ರಾಮ ಯುದ್ಧ ಮಾಡಿದ, ರಾಮ ಲಕ್ಷ್ಮಣರು ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡಿದರು, ಸುಬಾಹು ಮಾರೀಚರನ್ನು ಕೊಂದರು, ಬೇರೆ ಬೇರೆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದರು. ವಿಶ್ವಾಮಿತ್ರರು ಯಜ್ಞ ನಡೀಲಿಕ್ಕೆ ಅನುಕೂಲ ಆಯಿತು, ಇಲ್ಲದೇ ಇದ್ರೆ ಅವರು ಯಜ್ಞನೇ ನಡೀತಿದ್ದಿಲ್ಲ, ಯಜ್ಞಕ್ಕೆ ವಿಘ್ನ ಮಾಡ್ತಾ ಇದ್ರು ಸುಬಾಹು ಮಾರೀಚರು. ಹಾಗಾದ್ರೆ ಅವರು ರಾಮದೇವರು ಯುದ್ಧ ಮಾಡಿದ್ದು ಯಾವುದಕ್ಕೆ ಪ್ರಯೋಸಾನ ಆಯಿತು? ಯಜ್ಞಾರ್ಥಾತ್, ಯಜ್ಞಕ್ಕೋಸ್ಕರ ಆ ಕರ್ಮ ನಡೀತು. ಅದರಂತೆ ಈಗ 14,000 ರಾಕ್ಷಸರನ್ನ ವಧೆ ಮಾಡಿದ ರಾಮ, ರಾವಣ ಕುಂಭಕರ್ಣರನ್ನ ವಧೆ ಮಾಡಿದ, ಅದರ ಪರಿಣಾಮ ಏನು? ಆ ಋಷಿಮುನಿಗಳೆಲ್ಲ ಯಜ್ಞ ನಡೆಸೋ ಹಾಗಾಯ್ತು. ಪರಶುರಾಮದೇವರು ಯುದ್ಧ ಮಾಡಿದರು, ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿದರು, ಅದರಿಂದ ಬ್ರಾಹ್ಮಣರು ಸುಖವಾಗಿ ಯಜ್ಞ ಮಾಡೋ ಹಾಗಾಯ್ತು. ಈ ಪ್ರಕಾರ ನಮ್ಮ ಕರ್ಮ ಯಜ್ಞಾರ್ಥ ಆಗಬೇಕು. ದನ ಕಾಯ್ತಾರೆ ರೈತರು, ಕೃಷಿ ಮಾಡ್ತಾರೆ, ಆ ಕೃಷಿ ಮಾಡೋದು, ಗೋವುಗಳನ್ನು ಸಾಕೋದು, ಅದರಿಂದ ತಾನೇ ತುಪ್ಪ ಬರೋದು, ಆ ತುಪ್ಪದಿಂದ ತಾನೇ ಯಜ್ಞ ಮಾಡಿದ್ದು. ಅದರಿಂದ ಯಜ್ಞದ ಫಲ ಅಲ್ಲಿ ಕೂತ್ಕೊಂಡು ಮಂತ್ರ ಹೇಳಿದ ಬ್ರಾಹ್ಮಣರಿಗೆ ಮಾತ್ರ ಅಂತ ತಿಳ್ಕೋಬಾರ್ದು. ಬ್ರಾಹ್ಮಣರು ಮಂತ್ರ ಹೇಳಿದ್ರು ನಿಜ, ಆದ್ರೆ ಬರೇ ಮಂತ್ರದಿಂದ ಯಜ್ಞ ನಡೀತದೋ? ತುಪ್ಪದ ಆಹುತಿ ಕೊಡಬೇಕಲ್ಲ, ಆ ತುಪ್ಪದ ಆಹುತಿಗೆ ತುಪ್ಪ ಬೇಕು. ಅದೆಲ್ಲಿಂದ ಬಂತು? ಗೋವಿನಿಂದ ಬಂತು. ಗೋ ಸಂರಕ್ಷಣೆ ಮಾಡತಕ್ಕಂಥವ್ರದ್ದು, ಅವರಿಗೂ ಯಜ್ಞದ ಪುಣ್ಯ ಇತ್ತು. ಅದರಿಂದ ಕರ್ಮ ಯಜ್ಞಾರ್ಥ ಆಗಬೇಕು ಅಂತಂದ್ರೆ ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅವರೇನೇನು ಕೆಲಸ ಮಾಡ್ತಾರೆ ಅದೆಲ್ಲ ಸಜ್ಜನರಿಗೆ, ಶುಶ್ರೂಷೆ ಸಜ್ಜನರಿಗೆ ಅನುಕೂಲವಾಗುವಂತಹ ಕರ್ಮ ಮಾಡಿದರೆ ಯಜ್ಞಾರ್ಥ ಆಗ್ತದೆ. ಹೀಗೆ ಅದೇ ಕಾಣಿಸ್ತಾರೆ. ಯಜ್ಞ ಅರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಅನ್ನೋ ಮಾತು ಹೀಗ. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಅದರಿಂದ ನೀನು ಯಜ್ಞಕ್ಕೋಸ್ಕರವಾಗಿ ಕರ್ಮ ಮಾಡು. ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡುವಾಗಲೇ ಬರೇ ಜೀವರನ್ನು ಸೃಷ್ಟಿ ಮಾಡಲಿಲ್ಲ, ಜೀವರನ್ನು ಸೃಷ್ಟಿ ಮಾಡುವಾಗಲೇ ಯಜ್ಞಗಳನ್ನು ಸೃಷ್ಟಿ ಮಾಡಿದ್ದ. ನೋಡಿ, ಮನುಷ್ಯರು ಹುಟ್ಟಿದ್ದು ಯಾವಾಗ? ಈ ಭೂ ಸ್ವಯಂಭವ ಮನುವಿನಿಂದ ಮಾನವ ಪ್ರಪಂಚ ಹುಟ್ಟಬೇಕಾದ್ರೆ ಆವಾಗ ಭೂಮಿ ಮುಳುಗಿತ್ತು. ಭೂಮಿ ಮುಳುಗಿದಾಗ ವರಾಹದೇವರು ಪ್ರಾದುರ್ಭವಿಸಿ ಆ ಭೂಮಿಯನ್ನು ಎತ್ತಿಟ್ರು. ವರಾಹದೇವರು ಭೂಮಿಯನ್ನು ಎತ್ತಿಟ್ಟ ಮೇಲೆಲ್ಲ ಸ್ವಯಂಭವ ಮಾನವರನ್ನು ಸೃಷ್ಟಿ ಮಾಡಿದ್ದು ಭಾಗವತದಲ್ಲಿ ಬರ್ತದೆ. ಆದ್ದರಿಂದ ಆ ವರಾಹದೇವರು ಭೂಮಿಯನ್ನು ಎತ್ತಿ ಭೂಮಿಯನ್ನು ಇಟ್ಟು ಆಮೇಲೆ ಮನು ಮಾನವರನ್ನು ಸೃಷ್ಟಿ ಮಾಡಿದ, ಅದೇ ವರಾಹದೇವರಿಗೆ ಯಜ್ಞವರಾಹ ಅಂತ ಹೇಳ್ತರು. ಯಾಕೆಂದ್ರೆ ಭೂಮಿ ಎತ್ತಿಡುವಾಗ ಅವರು ವರಾಹದೇವರು ತಮ್ಮ ದೇಹದ ರೋಮಗಳಿಂದ ತಮ್ಮ ದೇಹದ ಅವಯವಗಳಿಂದ ಯಜ್ಞಗಳನ್ನು ಯಜ್ಞ ಸಾಮಗ್ರಿಗಳನ್ನು ಸೃಷ್ಟಿ ಮಾಡಿದರು. ಯಾಕೆ ಮುಂದೆ ಮನುವಿನಿಂದ ಹುಟ್ಟುವ ಮಾನವರು ಈ ಯಜ್ಞಗಳನ್ನು ಅನುಷ್ಠಾನ ಮಾಡಿಕೊಂಡಿರಲಿ ಅಂತ ಯಜ್ಞಗಳನ್ನು ಯಜ್ಞ ಸಾಮಗ್ರಿಯನ್ನು ಸೃಷ್ಟಿ ಮಾಡಿದರು. ಆದ್ದರಿಂದ ಪರಮಾತ್ಮನಿಗೆ ಯಜ್ಞವರಾಹ ಅಂತ ಕರೀತಾರೆ. ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷವೋಷ್ಟ ಕಾಮಧುಕ್. ಅದರಿಂದ ಪ್ರಜೆಗಳನ್ನು ಸೃಷ್ಟಿ ಮಾಡುವಾಗಲೇ ಯಜ್ಞದ ಜೊತೆಗೆ ಸೃಷ್ಟಿ ಮಾಡಿ ಭಗವಂತ ಆದೇಶ ಕೊಟ್ಟ, ನೀವು ಯಜ್ಞಗಳನ್ನು ಮಾಡಿಕೊಂಡು ಭೂಮಿಯಲ್ಲಿ ಬದುಕ್ರಿ, ಅನೇನ ಪ್ರಸವಿಷ್ಯಧ್ವಂ, ಈ ಯಜ್ಞದಿಂದ ನೀವು ನಿಮ್ಮ ಅಭೀಷ್ಟವನ್ನು ಸೃಷ್ಟಿ ಮಾಡಿಕೊಳ್ಳ್ರಿ, ಅಭೀಷ್ಟವನ್ನು ಪಡೀರಿ. ಏನಂದ್ರೆ ಯಜ್ಞ ಮಾಡ್ತಾ ಇದ್ರೆ ಇಷ್ಟ ಅನುಭೋಗ ನೀವು ದೇವಾ ದಾಸ್ಯಂತೆ ಯಜ್ಞ ಭಾವಿತಾ. ನೀವು ಯಜ್ಞ ಮಾಡಿದರೆ ಯಜ್ಞದಿಂದ ದೇವತೆಗಳ ಆರಾಧನೆ, ಅದು ಯಜ್ಞ ಅಂದರೆ ಎಲ್ಲ ದೇವತೆಗಳ ಆರಾಧನೆ. ದೇವತೆಗಳನ್ನು ನೀವು ಯಜ್ಞದಿಂದ ಆರಾಧನೆ ಮಾಡಿದರೆ ಆರಾಧಿತರಾದ ಆ ದೇವತೆಗಳು ನಿಮಗೆ ಸಕಲಾಭೀಷ್ಟಗಳನ್ನು ಕೊಡ್ತಾರೆ. ತೈರ್ದತ್ತಾನ್ ಅಪ್ರದಾಯಭ್ಯ ಯೋ ಭುಂಕ್ತೆ ಸ್ತೇನ ಏವ ಸಹ. ಯಜ್ಞ ಮಾಡುವುದು ಅಂತಂದರೆ ದೇವತೆಗಳು ನಮಗೆ ಕೊಟ್ಟದ್ರಲ್ಲಿ ಸ್ವಲ್ಪ ಭಾಗವನ್ನು ಅವರಿಗೆ ಮರಳಿ ಒಪ್ಪಿಸೋದು, ಅವರಿಗೆ ಹಿಂತಿರುಗಿಸಿ ಕೊಡೋದು. ದೇವತೆಗಳು ನಮಗೆ ಕೊಟ್ಟದ್ದನ್ನು ನಾವು ಅವರಿಗೆ ಸ್ವಲ್ಪವೂ ಕೂಡ ಕೊಡದೇ ಇದ್ರೆ, ಯಜ್ಞದಲ್ಲಿ ಕೊಡದೇ ಇದ್ರೆ, ಆವಾಗ ನಾವು ಮಾತ್ರ ತಿಂದರೆ ನಮಗೆ ಆ ದೇವತೆಗಳು ನಮ್ಮನ್ನು ಕಳ್ಳರು ಅಂತ ಪರಿಗಣನೆ ಮಾಡ್ತಾರೆ. ಅವರೇ ಕೊಟ್ಟದ್ದನ್ನು ಅವರಿಗೆ ಸ್ವಲ್ಪನೂ ಕೂಡ ಕೊಡದೇ ಇದ್ರೆ ನಾವು ಮಾತ್ರ ತಿಂದರೆ ಸ್ತೇನಯೇವ ಸಹ, ಅವನು ಕಳ್ಳ ಅಂತ ಅನಿಸ್ಕೊಳ್ತಾನೆ, ಅವನಿಗೆ ಶಿಕ್ಷೆ ಆಗ್ತದೆ. ಆದ್ದರಿಂದ ಯಜ್ಞ ಶಿಷ್ಟಾಜನಸ್ತಂತಹ ಮುಚ್ಚಂತೆ ಸರ್ವಕಿಲ್ಬಿಷೈಹಿ. ಯಜ್ಞಗಳನ್ನು ಅನುಷ್ಠಾನ ಮಾಡ್ತಾ ದೇವತೆಗಳಿಗೆ ಸಮರ್ಪಣೆ ಮಾಡ್ತಾ ಉಳಿದದ್ದನ್ನು ನಾವು ತಿನ್ನಬೇಕು. ಭುಂಜತೆ ತೇ ತ್ವಗಂ ಪಾಪಾಹ ಏ ಪಚಂತಿ ಆತ್ಮಕಾರಣಾತ್. ಕೇವಲ ತಮಗಾಗಿ ಮಾತ್ರ ಯಾರು ಪದಾರ್ಥಗಳನ್ನು ಬೇಯಿಸ್ತಾರೆ, ಅದನ್ನು ಪಕ್ವ ಮಾಡಿ ತಿಂತಾರೆ, ಅವರು ಪಾಪವನ್ನು ತಿಂದ ಹಾಗೆ ಅಂತಾನೆ ಪರಮಾತ್ಮ. ಅದರಿಂದ ದೇವತೆಗಳಿಗೆ ಸಮರ್ಪಣೆ ಮಾಡಿ ನಾವು ತಗೊಳ್ಬೇಕು. ದೇವತೆಗಳಿಗೆ ಯಾವತ್ತೂ ಏನೋ ಸಮರ್ಪಣೆ ಮಾಡದೇ ಇದ್ರೆ ನಾವು ಮಾತ್ರ ತಿಂದರೆ ಸಸ್ತೇನೋ ದಂಡ ಅರ್ಹತಿ, ಅವನು ಕಳ್ಳ ಅಂತನಿಸಿ ಅದಕ್ಕೆ ಶಿಕ್ಷೆಯನ್ನು ಪಡೀಬೇಕಾಗ. ಶ್ರೀಕೃಷ್ಣ ಅವನ ಕಥೆಯಲ್ಲಿ ಬರ್ತದೆ. ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಯ ಜೊತೆಗೆ ನರಕಾಸುರ ಸಂಹಾರ ಮಾಡಿದ. ಅವನ ಜೊತೆ ಸತ್ಯಭಾಮೆಯನ್ನು ಕರ್ಕೊಂಡು ಹೋಗಿ ನರಕಾಸುರನ ಸಂಹಾರ ಮಾಡಿ ಅಲ್ಲಿಂದ ವಾಪಸ್ ಬರುವಾಗ ಆ ನರಕಾಸುರ ದೇವೇಂದ್ರನ ತಾಯಿಯ ಕರ್ಣಕುಂಡಲಗಳನ್ನು ಕದ್ದಿದ್ದ. ಅದಿತಿ ದೇವಿದ್ದು ಕಿವಿಯ ಕುಂಡಲಗಳನ್ನು ಒಳ್ಳೆ ಕುಂಡಲ ಅದನ್ನು ತಗೊಂಡು ಹೋಗಿದ್ದ. ನರಕಾಸುರನ ವಧೆ ಮಾಡಿ ಆ ಕುಂಡಲವನ್ನು ತಂದು ಸ್ವರ್ಗದಲ್ಲಿ ಅದಿತಿ ದೇವಿಗೆ ಸಮರ್ಪಣೆ ಮಾಡಿ ಬರ್ತಾ ಇದ್ದ. ಹಾಗೆ ಸ್ವರ್ಗಲೋಕಕ್ಕೆ ಹೋದಾಗ ದೇವೇಂದ್ರನ ತಾಯಿಗೆ ಕುಂಡಲ ಕೊಡಲಿಕ್ಕೆ ಹೋದಾಗ ಅಲ್ಲಿ ಶಚಿದೇವಿ ಇದ್ದು, ಇಂದ್ರನ ಮನೆಗೆ ಹೋಗಿದ್ದ, ಇಂದ್ರ ಇದ್ದ, ಶಚಿದೇವಿ ಇದ್ದು. ಆವಾಗ ಶಚಿದೇವಿ ಪಾರಿಜಾತದ ಹೂಗಳನ್ನು ಪುಣಿಸ್ತಾ ಇದ್ದಂತೆ, ಪಾರಿಜಾತದ ಹೂವಿನ ಗೊಂಚಲು ಮಾಡ್ತಾ ಇದ್ದಂತೆ. ಕೃಷ್ಣ ಮತ್ತು ಸತ್ಯಭಾಮಿ ಒಳ್ಳೆ ದಂಪತಿಗಳು ಹೋಗಿದ್ದ, ಆ ಪಾರಿಜಾತದ ಹೂವನ್ನು ಪುಣಿಸಿದ್ದು, ಇವ್ರ ಜೊತೆಗೆಲ್ಲ ಯೋಗಕ್ಷೇಮ ವಿಚಾರ ಮಾತಾಡಿದ್ದು, ಕುಂಡಲಗಳನ್ನೆಲ್ಲ ಇಸ್ಕೊಂಡು ಅತ್ತೆ ಕೊಟ್ಟಲು ಸಚಿ ಶಚಿದೇವಿ. ಆಮೇಲೆ ಆ ಪಾರಿಜಾತದ ಹೂವನ್ನು ತಾನೇ ಮುಡ್ಕೊಂಡು ತಾನೊಬ್ಬಳೇ ಇಟ್ಟುಕೊಂಡು ಈ ಸತ್ಯಭಾಮೆಗೆ ಬರೀ ಅರಿಶಿನ ಕುಂಕುಮ ಕೊಟ್ಟು ಹೋಗಿ ಬಂದಂತೆ. ಸತ್ಯಭಾಮೆಗೆ ಆಗಿ ಸಿಟ್ಟು ಬಂತು. ಅಲ್ಲಿಂದ ಹೊರಟು ಬರುವಾಗಲೇ ನಂದನವನ, ನಂದನವನದಲ್ಲಿ ಪಾರಿಜಾತ ವೃಕ್ಷ ಇತ್ತು, ಸತ್ಯಭಾಮೆ ಹೇಳಿದಂತೆ ಕಿತ್ರಿ ಪಾರಿಜಾತ ವೃಕ್ಷ, ತಗೊಂಡು ಹೋಗ್ಬಿಡೋಣ ನಾವು ಭೂಲೋಕಕ್ಕೆ ಅಂದು. ಕೃಷ್ಣನೇ ಕೊಟ್ಟದ್ದು ದೇವೇಂದ್ರನಿಗೆ ಪಾರಿಜಾತ ವೃಕ್ಷ. ಯಾವಾಗ ಕ್ಷೀರ ಸಮುದ್ರ ಮಥನಾಗುವಾಗ ಅಲ್ಲಿ ಪಾರಿಜಾತ ವೃಕ್ಷ ಹುಟ್ಟಿತು. ಆ ಹುಟ್ಟಿದಂತಹ ಪಾರಿಜಾತವನ್ನು ದೇವೇಂದ್ರನೇ ಕೊಟ್ಟ, ನೀನು ತಗೊಂಡು ಹೋಗು, ಇದು ದೇವಲೋಕದ ವೃಕ್ಷ ಆಗಲಿ, ಬಹಳ ಉತ್ತಮವಾದದ್ದು, ಪಾರಿಜಾತ ತಗೊಂಡು ಹೋಗು. ಪರಮಾತ್ಮನೇ ಪಾರಿಜಾತ ವೃಕ್ಷ ಕೊಟ್ಟಿದ್ದ, ಉತ್ತೇಶ್ರವ ಅನ್ನೋ ಕುದುರೆ ಕೊಟ್ಟಿದ್ದ, ಐರಾವತ ಅನ್ನೋ ಆನೆ ಕೊಟ್ಟಿದ್ದ, ಅದರಲ್ಲಿ ಪಾರಿಜಾತ ವೃಕ್ಷ ಕೊಟ್ಟಿದ್ದು ಪರಮಾತ್ಮನೇ. ಅದೇ ಭಗವಂತ ಶ್ರೀಕೃಷ್ಣನಾಗಿ ತನ್ನ ಹೆಂಡತಿ ಜೊತೆಗೆ ಹೋದಾಗ ಆ ದೇವೇಂದ್ರ ತಾನೂ ಒಂದು ಸ್ವಲ್ಪ ಹೂ ಶಚಿದೇವಿ ಕೊಡು ಅಂತ ಹೇಳಲಿಲ್ಲ, ಇವಳಿಗೆ ಸತ್ಯಭಾಮಿ ಕೊಡು ಅಂತ ಶಚಿಗೆ ಹೇಳಲಿಲ್ಲ, ಶಚಿದೇವಿ ತಾನೂ ಕೊಡಲಿಲ್ಲ, ತಾನು ಮಾತ್ರ ಇಟ್ಕೊಂಡು. ಅದಕ್ಕೆ ಕೃಷ್ಣನಿಗೂ ಸಿಟ್ಟು ಬಂತು, ಶಚಿದೇವಿ ಇವಳಿಗೆ ಸತ್ಯಭಾಮಿಗೂ ಸಿಟ್ಟು ಬಂತು. ಇಬ್ಬರು ಸೇರಿ ಆ ಪಾರಿಜಾತ ವೃಕ್ಷವನ್ನು ಕಿತ್ತಿದ್ರು. ಅವರಲ್ಲಿ ಯುದ್ಧಕ್ಕೆ ಬಂದರೂ ಕೂಡ ಯುದ್ಧದಲ್ಲಿ ಎಲ್ಲರನ್ನು ಸೋರಿಸಿ ಆ ಪಾರಿಜಾತವನ್ನು ಭೂಲೋಕಕ್ಕೆ ತಂದು, ಅದಕ್ಕೆ ಭೂಲೋಕದವರು ಪರಮಾತ್ಮನೆ ಕೊಡ್ತಾರೆ ಅಂತ ಗೊತ್ತವನು, ದೇವರಿಗೆ ಸ್ವಲ್ಪ ಹಾಕ್ತಾರೆ ಅಂತ ಭೂಲೋಕಕ್ಕೆ ತಂದಿತ್ತು. ಅಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾರೆ, ಕೃಷ್ಣ ತಾನೇ ಕೊಟ್ಟದ್ದು ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಇಂದ್ರನಿಗೆ, ತಾನೇ ಪಾರಿಜಾತವನ್ನು ಅಪಹರಿಸಿ ಬಿಟ್ಟನಲ್ಲ, ಇದು ದತ್ತಾಪಹಾರ ಆಗೋದಿಲ್ವೇ, ತಾನೇ ಕೊಟ್ಟದ್ದನ್ನು ತಾನೇ ಪುನಃ ತಂದು ಭೂಮಿಗೆ ಇಡೋದು ಅಂದರೆ ದತ್ತಾಪಹಾರ ಬಂತು. ದತ್ತಾಪಹಾರ ಬರಲಿಲ್ಲ, ಕೃಷ್ಣ ಯಾಕೆ ಪಾರಿಜಾತ ವೃಕ್ಷ ಕಸ್ಕೊಂಡ ಅಂತಂದ್ರೆ, ತಾನೇ ಕೊಟ್ಟ ಪಾರಿಜಾತದ ಹೂವನ್ನು ಕೃಷ್ಣನ ಒಡದಿ ಕೊಡಲಿಲ್ಲ ಶಚಿದೇವಿ. ದೇವರು ಕೊಟ್ಟದ್ದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು, ಸ್ವಲ್ಪ ದೇವರ ಪರಿವಾರಕ್ಕೆ ಸ್ವಲ್ಪ ಸಮರ್ಪಣೆ ಮಾಡಬೇಕು, ಮಾಡಲಿಲ್ಲ ಅಂತಾದಾಗ ನಮಗೆ ಕೊಟ್ಟದ್ದನ್ನೆಲ್ಲ ಕಸ್ಕೊಳ್ತಾನಂತೆ ಪರಮಾತ್ಮ. ಪಾರಿಜಾತ ಅಪಹರಣ ಅಂತಂದ್ರೆ ಸುಮ್ಮನೆ ಏನೋ ಪಾರಿಜಾತ ಕದ್ದ ಅಂತಲ್ಲ, ಪಾರಿಜಾತಾಪಹರಣದಲ್ಲಿ ಈ ಸಂದೇಶ ಇದೆ, ತಾನೇ ಪಾರಿಜಾತ ಕೊಟ್ಟಿದ್ದ ಭಗವಂತ ತಾನೇ ಕಸ್ಕೊಂಡು ಬಂದು ಭೂಲೋಕಕ್ಕಿತ್ತು. ಯಾಕೆ ಆ ಶಚಿ ಇತ ಸತ್ಯಭಾಮಯಿ ಅಂತ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಶಚಿದೇವಿ ಸತ್ಯಭಾಮೆಗೆ ಪಾರಿಜಾತ ಹೂ ಕೊಡಲಿಲ್ಲ. ಅದರಿಂದ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಕ್ಕೆಲ್ಲ ಒಂದೊಂದು ನಿದರ್ಶನ ನಮಗೆ ಭಾಗವತದಲ್ಲಿ ಸಿಕ್ತದೆ. ಪರಮಾತ್ಮ ಕೊಟ್ಟದ್ದನ್ನು ನಾವು ಭಗವಂತನಿಗೆ ಪರಮಾತ್ಮನ ಪರಿವಾರ ದೇವತೆಗಳಿಗೆಲ್ಲ ಕೊಟ್ಟು ನಾವು ಸ್ವೀಕಾರ ಮಾಡಬೇಕು. ಯಜ್ಞ ಮಾಡೋದು ಅಂದ್ರೆ ಅಷ್ಟೇ ಅರ್ಥ, ಯಜ್ಞ ಮಾಡೋದು ಅಂದ್ರೆ ದೇವತೆಗಳಿಗೆ ಆಹಾರ ಕೊಡೋದು. ಇಲ್ಲದೆ ಇದ್ರೆ ಪರಮಾತ್ಮ ನಮಗೆ ಶಿಕ್ಷೆ ಕೊಡ್ತಾನೆ, ನಮ್ಮ ಹತ್ರ ಇದ್ದದ್ದನ್ನೆಲ್ಲ ಸಂಪತ್ತು ಕಸ್ಕೊಳ್ತಾನೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುನಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮ ವಾಪ್ಸ್ಯತ. ಆ ಶ್ಲೋಕದಲ್ಲಿ ಅದೇ ಹೇಳಿ, ಯಜ್ಞದಿಂದ ದೇವತೆಗಳನ್ನ ಭಗವಂತನ ಪರಿವಾರದವರನ್ನ ಪರಮಾತ್ಮನನ್ನ ಪೂಜಿಸ್ರಿ, ಅವರು ನಿಮ್ಮನ್ನ ಆದರ ಮಾಡ್ತಾರೆ, ನಿಮಗೆ ಪದಾರ್ಥ ಕೊಡ್ತಾರೆ, ಹೀಗೆ ಪರಸ್ಪರಂ ಭಾವಯಂತಹ ಶ್ರೇಯಃಪರಂ ಅವಾಪ್ಸ್ಯತ. ಪರಸ್ಪರ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಬದುಕ್ರಿ, ಉಪನಿಷತ್ತಿನ ಸಂದೇಶವೂ ಇದೇನೆ. ಅದಕ್ಕೆ ಅಂದರು, ಸರ್ವೋಪನಿಷದೋ ಗಾವಃ ದುಗ್ಧ ಗೋಪಾಲನಂದನಃ. ಎಲ್ಲ ಉಪನಿಷತ್ತುಗಳು ಹಸು ಇದ್ದಾಗೆ, ಶ್ರೀಕೃಷ್ಣ ಹಾಲು ಕರೆಯುವಂತಹ ಗೋಪಾಲಕ ಇದ್ದಾಗೆ, ಭಗವದ್ಗೀತೆ ಆ ಉಪನಿಷತ್ತೆಂಬ ಹಸುವಿನ ಹಾಲಿತು. ಯಾಕೆ ಇದು ಯಾವುದರ ಸಾರ? ಉಪನಿಷತ್ತಿನಲ್ಲಿ ಸಪ್ತಾನ್ನ ಪ್ರಕರಣ ಅಂತ ಒಂದು ಪ್ರಕರಣ ಬಂತು. ಪ್ರಜೆಗಳನ್ನು ದೇವರು ಸೃಷ್ಟಿ ಮಾಡುವಾಗ ಅನ್ನ ಸೃಷ್ಟಿ ಮಾಡಿ ಪ್ರಜೆಗಳನ್ನು ಸೃಷ್ಟಿ ಮಾಡಿದನಂತೆ. ಏಳು ವಿಧವಾದ ಅನ್ನ ಸೃಷ್ಟಿ ಮಾಡಿದ ಅಂತ ಉಂಟು. ಏಳು ಅನ್ನಗಳನ್ನು ಸೃಷ್ಟಿ ಮಾಡ್ತಾನೆ. ಒಂದು ಎಲ್ಲರೂ ತಿನ್ನತಕ್ಕಂತಹ ಬೆಳೆ, ಏಕಂ ಸಾಧಾರಣಂ ಅಂತಂದ್ರೆ ದವಸ ಧಾನ್ಯಗಳನ್ನು ಸೃಷ್ಟಿ ಮಾಡಿದ, ಅದು ಮನುಷ್ಯರಿಗೆ ಪ್ರಾಣಿಗಳಿಗೆ ಎಲ್ಲರಿಗೂ ಆ ಬೆಳೆ ಅಂತ ಅನ್ನೋದು. ಧಾನ್ಯಗಳನ್ನ ಮನುಷ್ಯರು ತಿಂತಾರೆ, ಅದ್ರ ಕೆಳಗಿಂದು ಹೊಟ್ಟು ಅದನ್ನೆಲ್ಲ ದನಗಳು ತಿಂತಾರೆ, ಅಂತೂ ಬೆಳೆ. ಹಾಲು ಅಂತೂ ಸೃಷ್ಟಿ ಮಾಡಿದ, ಅದು ಒಂದು ಅನ್ನ. ಅದು ಕರುಗಳಿಗೆ ಮತ್ತು ಶಿಶುಗಳಿಗೆ ಹಾಲು ಅಂತೂ ಸೃಷ್ಟಿ ಮಾಡಿದೆ. ಬೆಳೆ ತಿನ್ನುವಷ್ಟು ಶಕ್ತಿ ಬರೋ ತನಕ ಹಾಲು ಕುಡಿತಾ ಇರ್ತಾರೆ, ಅದು ಕರುಗಳಿಗೆ ಮಕ್ಕಳುಗಳಿಗೆ. ಇನ್ನೊಂದನ್ನ ಸ್ವಾಹ ಅಂತ ಒಂದು ಅನ್ನ ಸೃಷ್ಟಿ ಮಾಡಿದ, ಅದು ದೇವತೆಗಳಿಗಾಗಿ ಸೃಷ್ಟಿ ಮಾಡಿದೆ. ದೇವತೆಗಳ ಅನ್ನದ ಹೆಸರು ಸ್ವಾಹ ಅಂತ. ಇನ್ನೊಂದನ್ನ ಸೃಷ್ಟಿ ಮಾಡಿದ, ಅದಕ್ಕೆ ಸ್ವಧ ಅಂತ ಅನ್ನದ ಹೆಸರು. ಅದನ್ನು ಪಿತೃಗಳಿಗೆ ಅಂತ ಮಾಡಿಟ್ಟ. ಪಿತೃಗಳಿಗೆ ಸ್ವಧ ಅನ್ನೋ ಅನ್ನ, ದೇವತೆಗಳಿಗೆ ಸ್ವಾಹ, ಕರುಗಳಿಗೆ ಶಿಶುಗಳಿಗೆ ಪಯಸ್ಸು ಹಾಲು, ದೊಡ್ಡವರಿಗೆಲ್ಲ ಬೆಳೆ ಧಾನ್ಯ. ನಾಲ್ಕಾಯಿತು. ಇನ್ನು ಮೂರನ್ನ ಸೃಷ್ಟಿ ಮಾಡಿದ, ಅದು ಅದಕ್ಕೆ ಮನಸ್ಸು ಅಂತ ಹೆಸರು. ಮನಸ್ಸು, ವಾಕ್, ಪ್ರಾಣ. ಪ್ರಾಣ ಅಂದರೆ ನಮ್ಮ ದೈಹಿಕ ಶಕ್ತಿಗೆ ಪ್ರಾಣ ಅಂತ ಕರೀತಾರೆ. ಹೀಗೆ ದೇಹದಲ್ಲಿರುವ ಶಕ್ತಿ, ನಮ್ಮಲ್ಲಿರುವ ಮನಸ್ಸು, ನಮ್ಮಲ್ಲಿರ್ತಕ್ಕಂಥ ವಾಕ್, ಇವು ಮೂರು ಅನ್ನದ ಹೆಸರು. ಈ ಮೂರನ್ನು ತನಗೆ ಅಂತ ಸೃಷ್ಟಿ ಮಾಡಿಕೊಂಡಂತೆ ಪರಮಾತ್ಮ. ಹೀಗೆ ಏಳು ಅನ್ನ ಸೃಷ್ಟಿ ಮಾಡಿ ಆಮೇಲೆ ಪ್ರಜೆಗಳನ್ನು ಸೃಷ್ಟಿ ಮಾಡಿದ. ಪ್ರಜೆಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಯಾವ್ಯಾವ ಅನ್ನ ಯಾರ್ಯಾರಿಗೆ ಅಂತ ವ್ಯವಸ್ಥೆ ಮಾಡಿದ. ದೊಡ್ಡವರಿಗೆಲ್ಲ ಬೆಳೆ, ಆದರೆ ಆ ಅನ್ನವನ್ನು, ಮನುಷ್ಯರ ಅನ್ನವನ್ನು ಅವರ ಕೈಯಲ್ಲಿ ಇಡಲಿಲ್ಲ, ಅವರ ಅಧೀನ ಮಾಡಲಿಲ್ಲ, ದೇವತೆಗಳ ಅಧೀನ ಮಾಡಿಬಿಟ್ಟಂತೆ. ಪರ್ಜನ್ಯ, ಸೂರ್ಯ ಅವರೆಲ್ಲ ಮಳೆ ಕೊಟ್ಟರೆ ಬೆಳೆ ಬರ್ತದೆ, ಅವರು ಬೆಳೆ ಕೊಡಬೇಕಾದವರು. ಮನುಷ್ಯರ ಅನ್ನವನ್ನು ದೇವತೆಗಳ ಕೈಯಲ್ಲಿಟ್ಟು, ದೇವತೆಗಳ ಸ್ವಾಹ ಅನ್ನೋ ಅನ್ನ ಮನುಷ್ಯರ ಹತ್ರ ಇಟ್ಟುಬಿಟ್ಟು. ಯಾಕೆ? ಮನುಷ್ಯರು ಸ್ವಾಹ ಸ್ವಾಹ ಅಂತ ಇವರು ಹೋಮ ಮಾಡಬೇಕು ಅಂದರೆ, ದೇವತೆಗಳನ್ನ ಮನುಷ್ಯರ ಅಧೀನ, ಮನುಷ್ಯರನ್ನ ದೇವತೆಗಳ ಅಧೀನ ಮಾಡಿ. ಪರಸ್ಪರಂ ಭಾವಯಂತಹ ಶ್ರೇಯಃಪರಮ ವಾಪ್ಸ್ಯತ ಅಂದ. ನೀವು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಬದುಕ್ರಿ. ಯಾಕೆ ಅಂದರೆ ದೇವತೆಗಳನ್ನ ಮನುಷ್ಯರ ಕೈಯಲ್ಲಿ, ಮನುಷ್ಯರನ್ನ ದೇವತೆಗಳಿಗೆ. ಒಬ್ರನ್ನೊಬ್ರು ಬಿಟ್ಟರೆ ಜೀವನನೇ ನಡೆಯೋದು. ಮನುಷ್ಯರ ಜೀವನ ನಡೀಬೇಕು, ಅನ್ನ ಬೇಕು ಅಂತಂದ್ರೆ ಮಳೆ ಬರಬೇಕು, ಮಳೆ ಬೇಕು ಅಂದ್ರೆ ದೇವತೆಗಳು ಬೇಕು. ಆ ದೇವತೆಗಳು ಮಳೆ ಬೆಳೆ ಕೊಡಬೇಕಾದ್ರೆ ನಾವು ಹೋಮ ಮಾಡಬೇಕು, ಸ್ವಾಹಾಕಾರ ಮಾಡಬೇಕು. ಪಿತೃಗಳನ್ನ ಮಕ್ಕಳ ಕೈಯಲ್ಲಿಟ್ಟ. ಸ್ವಧ ಅಂತ ಶ್ರಾದ್ದ, ಶ್ರಾದ್ದದಲ್ಲಿ ಹೇಳ್ತಾರೆ ಸ್ವಧ ಅಂತ, ಹೋಮದಲ್ಲೆಲ್ಲ ಸ್ವಾಹ ಅಂತಾರೆ, ಶ್ರಾದ್ದದಲ್ಲಿ ಸ್ವಧ ಅಂತಾರೆ. ಅದು ಪಿತೃಗಳನ್ನ ಮಕ್ಕಳ ಕೈಯಲ್ಲಿಟ್ಟ, ಮಕ್ಕಳ ಹಾಲು ಅದು ತಂದೆ ತಾಯಿಗಳ ಕೈಯಲ್ಲಿಟ್ಟ ಪರಮಾತ್ಮ. ಅದರಿಂದ ಯಾರು ಹಾಲು ಕುಡಿಸ್ತಾರೆ ಅವರು ಅವರಿಗೆ ಅವ್ರು ಹೋದ ಮೇಲೆ ಸ್ವಧ ಅಂತ ಶ್ರಾದ್ದ ಮಾಡಿದ್ರು. ಹೀಗೆ ಪಿತೃಗಳನ್ನ ಮಕ್ಕಳ ಕೈಯಲ್ಲಿ, ಮಕ್ಕಳನ್ನ ಹಾಲು ತಂದೆ ತಾಯಿಗಳ ಕೈಯಲ್ಲಿ. ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮ ವಾಕ್ಷತ. ತನ್ನ ಅನ್ನ ಇದೆಯಲ್ಲ ಮನಸ್ಸು ವಾಕ್ ಮತ್ತು ಶಕ್ತಿ, ಅದನ್ನ ಮನುಷ್ಯರ ಕೈಯಲ್ಲಿ. ಅದರಿಂದ ನಮ್ಮಲ್ಲಿರೋ ದೈಹಿಕ ಶಕ್ತಿ ನಮ್ಮ ಮನಸ್ಸು, ನಮ್ಮ ಮಾತು. ಮನಸ್ಸು ವಾಕ್ ಕಾಯ, ಮನೋವಾಚ ಕಾಯ ಅಂತಾರಲ್ಲ, ಹೀಗೆ ಮನಸ್ಸು ವಾಕ್ ಕಾಯ ಇವು ಮೂರು ಕೂಡ ಪರಮಾತ್ಮನ ಅನ್ನ ಇದೆ. ಅದರಿಂದ ಮನಸ್ಸಿನಿಂದ ಸ್ವಲ್ಪ ಹೊತ್ತಾದರೂ ದೇವರ ಧ್ಯಾನ ಮಾಡಬೇಕು, ಮನಸ್ಸಿನಿಂದ ಪರಮಾತ್ಮನ ಚಿಂತನೆ ಮಾಡಬೇಕು. ಆ ಮನಸ್ಸನ್ನು ಪರಮಾತ್ಮನಿಗೆ ಕೊಟ್ಟರೆ ಅವನ ಅನ್ನ ಅವನಿಗೆ ಕೊಟ್ಟಾಗ. ಬಾಯಿಯಿಂದ ಸ್ವಲ್ಪ ಆದರೂ ದೇವರ ಸ್ತೋತ್ರ, ಭಗವಂತನ ಗುಣಕೀರ್ತನೆ ಮಾಡಬೇಕು. ಆಗ ಮಾತು ಅನ್ನೋ ವಾಕ್ ಅನ್ನೋ ಅನ್ನವನ್ನು ಅವನಿಗೆ ಕೊಟ್ಟಾಗ. ದೇಹದಿಂದ ಎಷ್ಟಾಯ್ತು ಅಷ್ಟು ದೇವರ ಸೇವೆ ಮಾಡಬೇಕು. ನಮ್ಮ ದೈಹಿಕ ಶಕ್ತಿ ದೇವರ ಸೇವೆಗೆ ವಿನಿಯೋಗ ಆಗಬೇಕು. ಆಗ ಆ ಪ್ರಾಣ ಅನ್ನುವ ಅನ್ನವನ್ನು ಪರಮಾತ್ಮನಿಗೆ ಕೊಟ್ಟಾಗ. ನಾವು ಮನಸ್ಸಿನಿಂದ ನಮ್ಮ ಏಳಿಗೆಗೆ ಏನು ಬೇಕೋ ಅದನ್ನೆಲ್ಲ ಯೋಚಿಸ್ತೇವೆ. ಮಾತಿನಿಂದ ನಮ್ಮ ಜೀವನಕ್ಕೆ ಬೇಕಾಗುವಷ್ಟು ಮಾತು, ಅವ್ರನ್ನ ಹೊಗಳದೆ ಇವ್ರನ್ನ ಹೊಗಳದೆ ನಮ್ಮನ್ನು ಹೊಗಳ್ಕೊಂಡೆ ನಮ್ದು ಹಾಗೆ ಹೀಗೆ ಹೇಳ್ಕೊಳ್ಳೋದು ಅದೆಲ್ಲ ಮಾಡ್ತೀವಿ. ದೈಹಿಕ ಶಕ್ತಿಯನ್ನಂತೂ ಪೂರ್ತಿ ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತೇವೆ. ಇದು ನಿಜವಾಗಿಯೂ ಪರಮಾತ್ಮನ ಅನ್ನ, ನಾವೇ ಬಳಸ್ತಾ ಇದ್ದೀವಿ ಅವನಿಗೆ ಹೇಳದೆ ಕೇಳದೆ. ಸ್ವಲ್ಪ ಅವನಿಗೆ ಕೊಡಬೇಕು, ಆ ಕೊಟ್ಟಾಗ ಮತ್ತೇನು ಕೇಳಬಾರ್ದಂತೆ. ದೈಹಿಕವಾಗಿ ಕೆಲಸ ಮಾಡಿ ಸ್ತೋತ್ರ ಮಾಡಿ ಧ್ಯಾನ ಮಾಡಿ ಪರಮಾತ್ಮನ ಹತ್ರ ಏನು ಕೇಳಲಿಕ್ಕೆ ಹೋಗಬಾರ್ದಂತೆ. ನನಗೆ ಅದು ಕೊಡು ಇದು ಕೊಡು ಅಂತ ಫಲ ಕೇಳಬಾರ್ದು. ಯಾಕೆ ಕೇಳಬಾರ್ದು? ಅವನದೇ ಅನ್ನ, ನಾವು 90% ನಾವು ಬಳಸ್ಕೊಂಡ್ಬಿಟ್ಟಿದ್ದೀವಿ. ಸುಮ್ಮನೆ ಒಂದು ಸ್ವಲ್ಪ ಅವನಿಗೆ ಕೊಟ್ಟದ್ದಲ್ಲದೆ ಮತ್ತೆ ನಿಮ್ಗೆ ಅನ್ನ ಕೊಟ್ಟಿದ್ದೀವಿ, ನಮಗೇನಾದರೂ ಕೊಡು ಅಂತಂದ್ರೆ ಏನರ್ಥ? ನಮ್ಮ ಹಣವನ್ನೇ ಬ್ಯಾಂಕರ್ ನಮಗೆ ಕೊಟ್ಟು, ಬ್ಯಾಂಕ್ನಲ್ಲಿದ್ದವ್ರು ನಮಗೆ ಕೊಟ್ಟು ನನಗೇನಾದರೂ ಕೊಡು ಅಂತ ಕೇಳಿದ್ರೆ ಏನರ್ಥ ಆಗುತ್ತೆ? ಅವನ ಅನ್ನ ನಮ್ಮಲ್ಲಿ ಇಟ್ಟಿದ್ದಾನೆ, ನಾವು ಬಳಸ್ಕೋತಾ ಇದ್ದೀವಿ, ಸುಮ್ಮನಿದ್ದಾನೆ. ಅದೇ ದೊಡ್ಡ ವಿಷಯ, ದೊಡ್ಡ ಗುಣ ಒಂದು, ಸುಮ್ಮನೆ ಇದ್ದಾನೆ. ನಾವೇನಾದರೂ ಒಂದು ಸ್ತೋತ್ರ ಪಾರಾಯಣ ಮಾಡಿದ್ಕೂಡಲೇ ಅದು ಕೊಡು ಅಂತ ಕೇಳಿದ್ರೆ ಏನಂತ? ನನ್ನನ್ನ ನೀನು ಬಳಸ್ಕೊಂಡು ಮತ್ತು ನನಗೆ ಸ್ವಲ್ಪ ಕೊಟ್ಟರು ಕೇಳ್ತೀಯ, ನನ್ನ ಹತ್ರ ಕೇಳ್ತೀಯ ಅಂತ. ಅದಕ್ಕೆ ಹೇಳಿದ ಕೃಷ್ಣ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ನೀವು ಕರ್ಮ ಮಾಡ್ರಿ, ಫಲ ಕೇಳಲಿಕ್ಕೆ ಬರಬೇಡಿ. ಯಾಕೆ? ನೀವು ಕರ್ಮ ಮಾಡಿದ್ರು ಅಂದ್ರೆ ಅರ್ಥ ಏನು? ಕರ್ಮ ಮಾಡಲಿಕ್ಕೆ ಏನು ಮಾತು ಮನಸ್ಸು ಶಕ್ತಿ ಉಪಯೋಗಿಸಿದ್ದೀರಿ? ನಂದೇ ಅದು, ನಂದೇ ಅನ್ನ. ಅದರಿಂದ ನಾನು ಕೊಟ್ಟ ಶಕ್ತಿಯಿಂದ, ನಾನು ಕೊಟ್ಟ ದೇಹದಿಂದ ಕರ್ಮ ಮಾಡಿ ಮತ್ತೆ ನನ್ನ ಹತ್ರನೇ ಫಲ ಕೇಳಿದ್ರೆ ಏನರ್ಥ ಅಂತ. ಆದರೂ ನಾನು ಕೊಡ್ತೇನೆ, ನೀವು ಕೇಳಬೇಡಿ, ಆಸೆ ಪಡಬೇಡಿ ಅಂತ ಕರ್ಮ. ಹೀಗೆ ಉಪನಿಷತ್ತಿನಲ್ಲಿ ಏನು ಬಂದಿದೆ ಅದರ ಸಾರವೇ ಭಗವದ್ಗೀತೆ. ಅದಕ್ಕೆ ಕೃಷ್ಣ ಪರಸ್ಪರಂ ಭಾವಯಂತಹ ಶ್ರೇಯಃಪರಮ ವಾಕ್ಷತಃ ಅಂತ. ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ಮ ಮಾಡದೇ ಇದ್ರೆ, ಅವರಿಗೆ ವಿಹಿತವಾದ ಕರ್ಮ ಮಾಡದೇ ಇದ್ರೆ ಯಜ್ಞವೇ ನಿಂತು ಹೋಗ್ತದೆ. ಯಾಕೆಂದ್ರೆ ಜಗತ್ತಿನಲ್ಲಿ ಒಂದು ಚಕ್ರ ಅಂತ ಮಾಡಿದ್ದಾನೆ ಪರಮಾತ್ಮ. ಆ ಯಜ್ಞ ಚಕ್ರ ಹೇಗಿರ್ತದೆ ಅಂತಂದ್ರೆ, ಅನ್ನ ಅಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥ ಸಜೀವತಿ. ಒಂದು ಚಕ್ರ ತಿರುಗ್ತಾ ಇರ್ತದೆ ಜಗತ್ತಿನಲ್ಲಿ. ಅದು ಹೇಗೆ ಅಂದರೆ, ಅನ್ನ, ಅನ್ನದಿಂದ ಪ್ರಾಣಿಗಳ ಬದುಕು. ಅನ್ನಾದ್ಭವಂತೆ ಭೂತಾನಿ, ಅನ್ನದಿಂದ ಪ್ರಾಣಿಗಳು ಬದುಕ್ತಾರೆ, ಜೀವರು ಬದುಕ್ತಾರೆ. ಬದುಕಿದಂತಹ ಜೀವರು ವೇದವನ್ನು ಅಧ್ಯಯನ ಮಾಡ್ತಾರೆ. ಅನ್ನಾದ್ಭವಂತೆ ಭೂತಾನಿ, ಆ ಅನ್ನ ಸೃಷ್ಟಿ ಆಗಬೇಕಾದ್ರೆ ಪರ್ಜನ್ಯ ಬೇಕು. ಪರ್ಜನ್ಯಾದನ್ನ ಸಂಭವ, ಜೀವರ ಬದುಕಿಗೆ ಅನ್ನ ಬೇಕು, ಅನ್ನಕ್ಕೆ ಪರ್ಜನ್ಯ ಬೇಕು ಅಂದ್ರೆ ಮೋಡ ಬೇಕು. ಆ ಮೋಡ ತಯಾರಾಗಬೇಕಾದ್ರೆ ಯಜ್ಞ ಆಗಬೇಕಂತ. ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ನಡೆಯದೆ ಇದ್ರೆ ಮೋಡ ತಯಾರಾಗುವುದು. ಯಾಕೆ? ಯಜ್ಞ ಮಾಡುವಾಗ ಏನು ಧೂಮ ಹೋಗ್ತದೆ, ಆ ಮಂತ್ರ ಸಹಿತವಾಗಿ ಆಹುತಿ ಕೊಟ್ಟಾಗ, ತುಪ್ಪದ ಆಹುತಿ ಕೊಟ್ಟಾಗ ಅದರಿಂದ ಬರತಕ್ಕಂಥ ಹೊಗೆ ಹೋಗಿ ಮೋಡ ಆಗ್ತದೆ. ಆ ಮೋಡ ಸೃಷ್ಟಿ ಆಗೋದೇ ಹಾಗೆ. ಅದರಿಂದ ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ. ಪ್ರಾಣಿಗಳ ಬದುಕಿಗೆ ಅನ್ನ ಬೇಕು, ಅನ್ನಕ್ಕೆ ಪರ್ಜನ್ಯ ಬೇಕು, ಪರ್ಜನ್ಯಕ್ಕೆ ಯಜ್ಞ ಬೇಕು. ಯಜ್ಞ ನಡೀಬೇಕಾದ್ರೆ ಅವರವರು ಅವರವ್ರ ಕರ್ಮ ಮಾಡಬೇಕು. ಯಜ್ಞ ಕರ್ಮ ಸಮುದ್ಭವ. ಕರ್ಮನೇ ಮಾಡದೇ ಇದ್ರೆ, ದನಗಳನ್ನೇ ಕಾಯದೇ ಇದ್ರೆ, ಹಸುಗಳನ್ನೆಲ್ಲ ನಾಶಪಡಿಸಿಬಿಟ್ರೆ ತುಪ್ಪ ಎಲ್ಲಿ, ಯಜ್ಞ ಎಲ್ಲಿ? ತುಪ್ಪನೇ ಇಲ್ಲದಿದ್ರೆ ಯಜ್ಞ ಹೇಗೆ ಮಾಡೋದು? ಅದರಿಂದ ಗೋ ಸಂರಕ್ಷಣೆ ನಡೀಬೇಕು, ಬ್ರಾಹ್ಮಣ ಸಂತರ್ಪಣೆ ನಡೀಬೇಕು, ಅದಕ್ಕೆ ಬಾಳೆ ಎಲೆ ಬೇಕು, ಬಾಳೆ ತೋಟ ಅದನ್ನು ಬೆಳೆಸಬೇಕು, ಗೊಬ್ಬರ ಹಾಕಬೇಕು, ಪ್ರತಿಯೊಬ್ಬರದ್ದು ಪಾತ್ರ ಇದೆ. ಕ್ಷತ್ರಿಯರು ಯುದ್ಧ ಮಾಡಬೇಕು, ಇಲ್ಲದಿದ್ರೆ ಶತ್ರುಗಳು ಬಂದು ಯಜ್ಞ ನಾಶ ಮಾಡ್ತಾರೆ. ಹೀಗೆ ಅವರವರ ಕರ್ಮ ನಡೆದಾಗ ಯಜ್ಞ ನಡೀತದೆ. ಯಜ್ಞ ಕರ್ಮ ಸಮುದ್ಭವ. ಆ ಕರ್ಮ ಮಾಡಿಸೋನು ಯಾರು, ಕರ್ಮಕ್ಕೆ ಪ್ರೇರಕ ಯಾರು ಅಂತಂದ್ರೆ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಅವರವರ ವಿಹಿತ ಸತ್ಕರ್ಮಗಳನ್ನ ಮಾಡಿಸೋನು ಸತ್ಕರ್ಮಗಳಿಗೆ ಪ್ರೇರಕ ಪರಮಾತ್ಮ. ಆ ಪರಮಾತ್ಮ ಯಾವಾಗ ಸತ್ಕರ್ಮ ಮಾಡಿಸ್ತಾನೆ ಅಂತಂದ್ರೆ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ಆ ಪರಮಾತ್ಮ ಸತ್ಕರ್ಮ ಮಾಡಿಸ್ಬೇಕಾದ್ರೆ, ಸತ್ಕರ್ಮಕ್ಕೆ ಪ್ರೇರಕನಾಗಬೇಕಾಗಿದ್ರೆ ವೇದದಿಂದ ಅವನನ್ನ ಕೊಂಡಾಡಬೇಕು, ವೇದ ಮಂತ್ರಗಳಿಂದ ಕೊಂಡಾಡಬೇಕು, ಗಾಯತ್ರಿ ಮಂತ್ರದಿಂದ ಅವನನ್ನ ಜಪ ಮಾಡಬೇಕು, ಸ್ತೋತ್ರ ಮಾಡಬೇಕು, ಧಿಯೋ ಯೋನ ಪ್ರಚೋದಯಾತ. ಆವಾಗ ಸತ್ಕರ್ಮಕ್ಕೆ ಪ್ರೇರಕನಾಗ್ತಾನೆ ಪರಮಾತ್ಮ. ಅದರಿಂದ ಬ್ರಹ್ಮ ಯಜ್ಞದ ಇದು ವೇದದಿಂದ ಸಮುದ್ಭವ ಅಂತಂದ್ರೆ, ವೇದ ಮಂತ್ರಗಳಿಂದ ಅವನು ಅಭಿವ್ಯಕ್ತನಾಗಿ ಸತ್ಕರ್ಮವನ್ನು ಮಾಡಿಸ್ತಾನೆ. ಆ ವೇದವನ್ನು ಯಾರು ಓದುವವರು? ಆ ವೇದವನ್ನು ಓದಬೇಕಾದವರು ಪ್ರಜೆಗಳು. ವೇದಗಳನ್ನು ಅವನು ಪ್ರಾಣಿಗಳು ಓದ್ತಾವೋ, ಮನುಷ್ಯರು ಓದಬೇಕು. ಹೀಗೆ ವೇದ ಓದಬೇಕಾದವರು ಮನುಷ್ಯರು. ಆ ಮನುಷ್ಯರು ಬದುಕಬೇಕಾದ್ರೆ ಅನ್ನ ಬೇಕು, ಅನ್ನಕ್ಕೆ ಪರ್ಜನ್ಯ ಬೇಕು, ಪರ್ಜನ್ಯಕ್ಕೆ ಯಜ್ಞ ಬೇಕು, ಯಜ್ಞಕ್ಕೆ ಕರ್ಮ ಬೇಕು, ಅವರವರು ಕರ್ಮ ಮಾಡಬೇಕು. ಕರ್ಮ ಮಾಡಲಿಕ್ಕೆ ಆ ಕರ್ಮ ಪ್ರೇರಕನಾದ ಪರಮಾತ್ಮ ಅಭಿವ್ಯಕ್ತನಾಗಬೇಕು. ಅವನು ಅಭಿವ್ಯಕ್ತನಾಗಬೇಕಾದ್ರೆ ವೇದ ಬೇಕು, ಆ ವೇದಕ್ಕೆ ಮತ್ತೆ ಮನುಷ್ಯ ಬೇಕು, ಮನುಷ್ಯನಿಗೆ ಅನ್ನ ಬೇಕು. ಹೀಗೆ ಚಕ್ರ ತಿರುಗ್ತಾ ಇರ್ತದೆ. ಬಹಳ ಸುಂದರವಾದ ಚಕ್ರ ಹೇಳಿದ್ದಾನೆ. ಇದರಲ್ಲಿ ಅವರವರ ಕರ್ಮ ಅವರು ಮಾಡದೆ ಹೋದ್ರೆ, ಕ್ಷತ್ರಿಯರು ಯುದ್ಧ ಮಾಡದೇ ಇದ್ರೆ, ಕೃಷಿಕರು ಕೃಷಿ ಮಾಡದೇ ಇದ್ರೆ, ಆವಾಗ ಕರ್ಮನೇ ನಿಂತು ಹೋಯಿತು ಅಂದ್ರೆ ಯಜ್ಞ ನಡೆಯೋದೇ. ಯಜ್ಞ ನಡೀಲಿಲ್ಲ ಅಂತಾದ್ರೆ ಪರ್ಜನ್ಯ ಇಲ್ಲ, ಪರ್ಜನ್ಯ ಇಲ್ಲ ಅಂತಾದ್ರೆ ಮಳೆ ಇಲ್ಲ, ಮಳೆ ಇಲ್ಲ ಅಂತಾದ್ರೆ ಅನ್ನ ಇಲ್ಲ, ಅನ್ನ ಇಲ್ಲ ಅಂತಾದ್ರೆ ಮನುಷ್ಯರ ಬದುಕೇ ಇಲ್ಲ. ಬದುಕಿಲ್ಲ ಅಂತಾದ್ರೆ ಓದು ವೇದ ಓದುವವರು ಯಾರು? ವೇದ ನಾಶ ಆಗಿಬಿಡ್ತದೆ. ವೇದ ಇಲ್ಲ ಅಂದ್ರೆ ಪರಮಾತ್ಮ ಅಭಿವ್ಯಕ್ತನಾಗೋದಿಲ್ಲ, ಮತ್ತೆ ಕರ್ಮದ ಪ್ರೇರಣೆನೇ ಇಲ್ಲ. ಹೀಗೆಲ್ಲ ಒಂದು ಕೊಂಡಿ ಕಳಿಸಿತು ಅಂತಂದ್ರೆ ಆ ಚಕ್ರ ನಿಂತು ಹೋಗ್ಬಿಡ್ತು. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯ. ಈ ಚಕ್ರ ಯಾರು ನಡೆಸೋದಲ್ಲೋ, ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥ ಸಜೀವತಿ. ಅವರು ವ್ಯರ್ಥವಾಗಿ ಬದುಕಿದ ಹಾಗೆ ಆಗ್ತದೆ. ಅದರಿಂದ ಕರ್ಮ ಮಾಡಬೇಕು. ಆ ಕರ್ಮ ಯಾವಾಗ ಬಿಡಬಹುದು ಅಂತಂದ್ರೆ, ಸಮಾಧ್ಯವಸ್ಥೆಯಲ್ಲಿರುವಾಗ ಕರ್ಮ ಬಿಡಬಹುದು. ಅವ್ರ ಕರ್ಮಕ್ಕೆ ಅವರ ಮಟ್ಟಿಗೆ ಕರ್ಮದ ವಿನಾಯಿತಿ. ಸಮಾಧ್ಯವಸ್ಥೆಯಲ್ಲಿದ್ದಾಗ ಕರ್ಮ ಮಾಡಲಿಕ್ಕೆ ಆಗುದಿಲ್ಲ, ಅವರು ಬಿಡಬಹುದು. ಸಮಾಧ್ಯವಸ್ಥೆ ಅಂದ್ರೆ ಮೈ ಮೇಲೆ ಎಚ್ಚರ ಇಲ್ಲದೆ ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾಗಿರ್ತಾರಲ್ಲ, ಆ ಸಮಾಧಿ ಅವಸ್ಥಾ ಇದ್ದಷ್ಟು ಕಾಲದಲ್ಲಿ ಕರ್ಮದ ನಿರ್ಬಂಧ ಇಲ್ಲ. ಆ ಸಮಾಧಿಯಿಂದ ಮತ್ತೆ ಹೊರಗೆ ಬಂದ್ರು ಅಂದ್ರೆ, ಆ ಸಮಾಧ್ಯವಸ್ಥೆ ಮುಗಿತು, ಧ್ಯಾನಾವಸ್ಥೆ ಮುಗಿತು, ಮತ್ತೆ ಮೈ ಮೇಲೆ ಎಚ್ಚರ ಬಂತು, ಪ್ರಪಂಚ ಕಾಣಲಿಕ್ಕೆ ಶುರುವಾಯಿತು ಅಂದ್ರೆ ಮತ್ತೆ ಕರ್ಮ ಪ್ರಾರಂಭವೇ. ಆ ಅಷ್ಟು ಮೈ ಮೇಲೆ ಎಚ್ಚರ ಇಲ್ಲದ ಸಮಾಧ್ಯವಸ್ಥೆ ಇದ್ದಾಗ ಮಾತ್ರ ಕರ್ಮದಾಗತ್ತೆ. ಅದನ್ನು ಮುಂದೆ ಹೇಳ್ತಾರೆ. ಎಷ್ಟು ಆತ್ಮರಚರೇವ ಸ್ಯಾತ್ ಆತ್ಮತೃಪ್ತಸ್ಯ ಮಾನವ ಆತ್ಮನ್ನೇ ವಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಯಾರಿಗೆ ಕರ್ಮದ ನಿರ್ಬಂಧ ಇಲ್ಲ? ಯಾರು ಆತ್ಮರತಿಯಾಗಿರ್ತಾನೆ, ಆತ್ಮತೃಪ್ತನಾಗಿರ್ತಾನೆ, ಆತ್ಮಸಂತುಷ್ಟನಾಗಿರ್ತಾನೆ, ಆವಾಗ ಕಾರ್ಯಂ ನ ವಿದ್ಯತೆ. ಈ ಶ್ಲೋಕ ನೋಡಿದ್ರೆ ಎಲ್ಲ ಒಂದೇ ಶಬ್ದ, ಒಂದೇ ಅರ್ಥವನ್ನು ಹೇಳೋ ಶಬ್ದ ಇದ್ದಾಗಿದೆ. ಎಷ್ಟು ಆತ್ಮರತಿರೇವಶ್ಯ, ಆತ್ಮರತನಾಗಿರಬೇಕು, ಆತ್ಮತೃಪ್ತನಾಗಿರಬೇಕು, ಆತ್ಮಸಂತುಷ್ಟನಾಗಿರೋದು, ಎಲ್ಲ ಒಂದೇ ಅರ್ಥ ಇದ್ದಾಗಿದೆ. ಮಧ್ವಾಚಾರ್ಯ ಬಿಡಿಸ್ತಾರೆ, ಆತ್ಮರತಿ ಅಂತಂದ್ರೆ, ಆತ್ಮರತಿ ಅಂದ್ರೆ ಮತ್ತೊಬ್ಬರನ್ನು ನೋಡಿದಾಗ ಆಗುವ ಸುಖಕ್ಕೆ ರತಿ ಅಂತ ಕರೀತಾರೆ. ತೃಪ್ತಿ ಅಂತಂದ್ರೆ ಅಲಂಬುದ್ಧಿ, ಇದು ಸಾಕು ಅಂತ ಅನಿಸೋದಕ್ಕೆ ತೃಪ್ತಿ ಅಂತ ಕರೀತಾರೆ. ಸಂತೋಷ ಅಂತಂದ್ರೆ ಆ ತೃಪ್ತಿಗೆ ಕಾರಣವಾದದ್ದು ಸಂತೋಷ. ಹೀಗೆ ಮೂರು ವ್ಯತ್ಯಾಸ ಇದೆ. ಯಾರು ಆತ್ಮರತನಾಗಿರ್ತಾನೋ ಅಂತಂದ್ರೆ ಪರಮಾತ್ಮನ ದರ್ಶನದಿಂದಲೇ ಅವನಿಗೆ ಸುಖ. ಅದರಿಂದ ಅಲಂಬುದ್ಧಿ ಇರ್ತದೆ, ಬಾಕಿ ಯಾವುದು ಬೇಡ ಅಂತ ಅನಿಸ್ತದೆ, ಸಾಕು ಅಂತ ಅನಿಸ್ತದೆ, ಅದಕ್ಕೆ ಬೇಕಾದ ಸಂತೋಷವೂ ಆಗಿರ್ತದೆ. ಹೀಗೆ ಪರಮಾತ್ಮನ ದರ್ಶನದಲ್ಲಿ, ದರ್ಶನದಿಂದ ತೃಪ್ತಿ ಅಲಂಬುದ್ಧಿಯನ್ನು ಹೊಂದಿದವನು, ಸಂತೋಷ ಹೊಂದಿದವನು, ಅವನಿಗೆ ಅಸಮಾಧಿ ಅವಸ್ಥೆ ಅಂತ ಕರೀತಾರೆ. ಆವಾಗ ಅವನಿಗೆ ಕರ್ಮದ ನಿರ್ಬಂಧ ಇಲ್ಲ. ಭಾಗವತದಲ್ಲಿ ದರ್ಶನ ಇದೆ, ಈ ರುದ್ರದೇವರು ಇಂಥ ಸಮಾಧಿ ಅವಸ್ಥೆಯಲ್ಲಿ ಕೂತಿದ್ರು. ದಕ್ಷ ಪ್ರಜಾಪತಿ ಯಾಗ ಮಾಡುವಾಗ ರುದ್ರದೇವರು ಮೈ ಮರೆತು ಸಮಾಧಿ ಅವಸ್ಥಾ ಮಗ್ನರಾಗಿದ್ರು, ಧ್ಯಾನ ಮಗ್ನರಾಗಿದ್ರು. ಮಾವನಾದಂಥ ದಕ್ಷ ಪ್ರಜಾಪತಿ ಬಂದಾಗ ನಮಸ್ಕಾರ ಮಾಡಲಿಲ್ಲ, ಅದು ಅವರಿಗೆ ದೋಷ ಆಯ್ತೇನು ಅವರಿಗೆ. ಆವಾಗ ಆ ಕರ್ತವ್ಯದ ನಿರ್ಬಂಧ ಇಲ್ಲ. ಇಲ್ಲದೇ ಇದ್ರೆ ಸಮಾಜದ ಸುವ್ಯವಸ್ಥತೆಗೆ ದೊಡ್ಡವರು ಬಂದಾಗ ಸಣ್ಣವರು ನಮಸ್ಕಾರ ಮಾಡಬೇಕು, ಮಾವ ಬಂದಾಗ ಅಳಿಯ ನಮಸ್ಕಾರ ಮಾಡಬೇಕು. ಇಲ್ಲದಿದ್ರೆ ಜಗಳ ಕಲಹ ಅನಾಹುತ ನಡೀತದೆ. ಆದರೆ ರುದ್ರದೇವರು ಮಾಡಲಿಲ್ಲ. ಯಾಕೆ? ಅವರು ಆತ್ಮರಥರಾಗಿ ಆತ್ಮತೃಪ್ತರಾಗಿ ಧ್ಯಾನಮಗ್ನರಾಗಿದ್ದರು. ಶಮೀಕೃಷಿಗಳು ಪರೀಕ್ಷಿತ್ ರಾಜನಿಗೆ ನೀರು ಕೊಡಲಿಲ್ಲ, ಅದರಿಂದ ಅವರಿಗೆ ದೋಷ ಆಯ್ತೇನು? ನೀರು ಕೊಡಲಿಲ್ಲ ಅಂತಾದರೆ ರಾಜರು ಹೇಗೆ ಬದುಕಬೇಕು? ಇದೆಲ್ಲ ಕರ್ಮ ತಾನೆ, ಅವರವ್ರಿಗೆ ವಿಹಿತವಾದ ಕರ್ತವ್ಯ. ಒಬ್ಬ ಕ್ಷತ್ರಿಯ ಇವರನ್ನೆಲ್ಲ ಸಂರಕ್ಷಣೆ ಮಾಡುವನು. ಅವನು ಯಾವುದೋ ನಿಮಿತ್ತಕ್ಕೆ ಕಾಡಿಗೆ ಬಂದಾಗ ಶಮೀಕೃಷಿಗಳು ನೀರು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಅವರ ಕರ್ತವ್ಯ ಭ್ರಷ್ಟರಾದರು ಅಂತ ತಿಳ್ಕೋಬಾರದು. ಯಾಕೆ? ಆತ್ಮರತರಾಗಿ ಆತ್ಮತೃಪ್ತರಾಗಿ ಆತ್ಮಸಂತುಷ್ಟರಾಗಿ ಧ್ಯಾನದಲ್ಲಿ ಮೈ ಮರೆತು ಬಿಟ್ಟಿತು. ಪರೀಕ್ಷಿತ್ ರಾಜನಿಗೆ ನೀರು ಕೊಡಲಿಲ್ಲ. ತಚ್ಚ ಕಾರ್ಯಂ ನವಿದ್ಯತೆ, ಆವಾಗ ಕಾರ್ಯದ ನಿರ್ಬಂಧ ಇಲ್ಲ, ಕರ್ಮದ ನಿರ್ಬಂಧ ಇಲ್ಲ. ಮೈ ಮೇಲೆ ಎಚ್ಚರ ಆಯಿತು ಅಂತಂದ್ರೆ ಮತ್ತೆ ಅವರು ಪುನಃ ಮಾಡಲೇಬೇಕು. ಸ್ನಾನ ಸಂಧ್ಯಾವಂದನಾದಿಗಳು ಮೈ ಮರೆತಿದ್ದಾಗ ಅವರಿಗೆ ಆ ನಿರ್ಬಂಧ ಇಲ್ಲ, ಆ ಸಮಯದಲ್ಲಿ ನಿರ್ಬಂಧ ಇಲ್ಲ. ಆದರೆ ಜ್ಞಾನಿಗಳಿಗೆ ಕರ್ಮ ಇಲ್ಲ ಅಂತ ಕೆಲವರು ಅರ್ಥ ಮಾಡ್ತಾರೆ. ಈ ಶ್ಲೋಕಕ್ಕೆ ಅರ್ಥ ಮಾಡುವಾಗ ಜ್ಞಾನಿಗಳಿಗೆ ಕರ್ಮದ ನಿರ್ಬಂಧ ಇಲ್ಲ ಹಾಗರ್ಥ. ಆತ್ಮರಥ, ಆತ್ಮತೃಪ್ತ, ಆತ್ಮಸಂತುಷ್ಟ ಅಂದರೆ ಸಮಾಧಿ ಅವಸ್ಥೆಯಲ್ಲಿ ತೊಡಗಿದವನು, ಧ್ಯಾನದಲ್ಲಿ ಮಗ್ನನಾದವನು, ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ಮಾತ್ರ ಅವನಿಗೆ ಕರ್ಮದ ನಿರ್ಬಂಧ ಇಲ್ಲ. ಮತ್ತೆ ಮೈ ಮೇಲೆ ಎಚ್ಚರಾದಾಗ ಮತ್ತೆ ಮಾಡಲೇಬೇಕು. ಅದರಿಂದ ಜ್ಞಾನಿಗಳಿಗೆ ಕರ್ಮ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಜ್ಞಾನಿಗಳೇ ಕರ್ಮ ಮಾಡದಿದ್ರೆ ಅಜ್ಞಾನಿಗಳು ಹೇಗೆ ಮಾಡ್ತಾರೆ? ಜ್ಞಾನಿಗಳು ಮಾಡಿದ್ರೆ ತಾನೇ ಅಜ್ಞಾನಿಗಳು ಮಾಡೋದು, ಮನೆಯಲ್ಲಿ ಹಿರಿಯರು ಮಾಡಿದ್ರೆ ತಾನೇ ಉಳಿದವರು ಮಾಡೋದು. ಅಪ್ಪ ತಾನು ಸಂಧ್ಯಾವನ್ನ ಮಾಡ್ಲಿಕ್ಕಿಲ್ಲ, ಮಗನೇ ಸಂಧ್ಯಾವನ್ನ ಮಾಡು ಅಂತಂದ್ರೆ ಒಂದ್ ದಿವಸ ಎರಡು ದಿವಸ ಮಾಡ್ತಾನೆ, ಮೂರನೇ ದಿವಸ ನೀನೇ ಮಾಡೋದಲ್ಲ ನಾನೇನು ಅಂತ. ಅದರಿಂದ ತಾವು ಮಾಡಿದ್ರೆ ಜ್ಞಾನಿಗಳು ಮಾಡಿದ್ರೆ ಉಳಿದವರು ಮಾಡ್ತಾರೆ. ಅದರಿಂದ ಸ್ವತಃ ಅವರು ಮಾಡಲೇಬೇಕು. ಅರ್ಜುನ ಜ್ಞಾನಿ, ಜ್ಞಾನಿಯಾದ ಅರ್ಜುನನಿಗೆ ಕೃಷ್ಣ ಕರ್ಮ ಮಾಡು ಅಂತ ನಿರ್ಬಂಧ ಮಾಡ್ತಾ ಇದ್ದಾರೆ. ಅದರಿಂದ ಈ ಶ್ಲೋಕಕ್ಕೆ ಜ್ಞಾನಿಗಳಿಗೆ ಕರ್ಮ ಇಲ್ಲ ಅಂತ ಅರ್ಥ ಅಲ್ಲ. ಸ್ಥಿತಪ್ರಜ್ಞರಾದವರಿಗೆ ಆ ಸಂದರ್ಭದಲ್ಲಿ ಕರ್ಮದ ನಿರ್ಬಂಧ ಇಲ್ಲ. ಕರ್ಮಣಿ ವಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕ ಸಂಗ್ರಹಮೇ ವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಪ್ರಾಚೀನ ಇತಿಹಾಸನೂ ಹೇಳ್ತಿದ್ದ, ಜನಕಾದಿಗಳೆಲ್ಲ ಕರ್ಮಾನುಷ್ಠಾನ ಮಾಡಿ ಕರ್ಮಣೈವ ಹಿ ಸಂಸಿದ್ಧಿ ಆಸ್ಥಿತ ಜನಕಾದಯ. ಜನಕಾದಿಗಳೆಲ್ಲ ಮೋಕ್ಷವನ್ನು ಪಡೆದದ್ದು ಕರ್ಮದಿಂದಲೇ ಅಂತಲ್ಲ, ಕರ್ಮ ಮಾಡಿಯೇ ಮೋಕ್ಷ ಪಡೆದಿದ್ದಾರೆ. ಜ್ಞಾನನೂ ಇತ್ತು ಅವರಿಗೆ, ಜ್ಞಾನನೂ ಮಾಡಿದ್ರು, ಅಲ್ಪ ಕರ್ಮ ಪ್ರಚುರವಾಗಿ ಮಾಡಿಯೇ ಮೋಕ್ಷ ಪಡೆದವರು. ಮತ್ತು ಅರ್ಜುನ, ನೀನು ಜ್ಞಾನಿ ಆದರೂ ಕೂಡ ಲೋಕ ಸಂಗ್ರಹಕ್ಕಾದರೂ ಮಾಡಬೇಕು, ಲೋಕ ಶಿಕ್ಷಣಕ್ಕಾದರೂ ಮಾಡಬೇಕು. ನೀನು ಮಾಡಲಿಲ್ಲ ಅಂತಾದರೆ ನಿನ್ನನ್ನು ನೋಡಿಬಿಟ್ಟು ಉಳಿದವರು ಕೂಡ ಕರ್ಮ ಭ್ರಷ್ಟರಾಗ್ತಾರೆ. ಅದರಿಂದ ಜ್ಞಾನಿ ಆದ ನೀನು ಮಾಡಲೇಬೇಕು. ನೀನು ಜ್ಞಾನಿಗಳು ಕರ್ಮ ಮಾಡಬೇಕು, ಅಜ್ಞಾನಿಗಳು ಮಾಡಬೇಕು, ಏನು ವ್ಯತ್ಯಾಸ ಅಂತ ಕೇಳ್ತಿ. ಜ್ಞಾನಿಗಳ ಕರ್ಮಕ್ಕೂ ಅಜ್ಞಾನಿಗಳ ಕರ್ಮಕ್ಕೂ ವ್ಯತ್ಯಾಸ ಇದೆ, ಬಹಳ ವ್ಯತ್ಯಾಸ ಇದೆ. ಇಬ್ಬರೂ ಕರ್ಮ ಮಾಡ್ತಾರೆ ನಿಜ, ಆದರೆ ಜ್ಞಾನಿಗಳು ಕರ್ಮ ಮಾಡುವಾಗ ಅಸಕ್ತರಾಗಿ ಮಾಡ್ತಾರೆ. ಅಜ್ಞಾನಿಗಳ ಕರ್ಮ ಅಂತ ಅದನ್ನು ಯಾಕೆ ಸ್ವಲ್ಪ ಹೀನಾಯವಾಗಿ ಹೇಳ್ತಾರೆ ಅಂತಂದ್ರೆ, ಅಜ್ಞಾನಿಗಳು ಕರ್ಮ ಮಾಡೋದು ಆಸಕ್ತರಾಗಿ ಮಾಡ್ತಾರೆ, ಇಷ್ಟೇ ವ್ಯತ್ಯಾಸ. ಜ್ಞಾನಿಗಳು ಅಸಕ್ತರಾಗಿ ಮಾಡ್ತಾರೆ, ಅಜ್ಞಾನಿಗಳು ಆಸಕ್ತರಾಗಿ ಮಾಡ್ತಾರೆ. ಅಸಕ್ತರಾಗಿ ಮಾಡೋದು ಅಂತಂದ್ರೆ ಫಲದ ಸಂಘ ಇರೋದೇ ಇಲ್ಲ, ಫಲದ ಆಸೆ ಇಲ್ಲದೇನೆ, ಆಸೆಯನ್ನು ಕೊಳೆ ಇಲ್ಲದೇನೆ, ಆ ಕಲ್ಮಶ ಇಲ್ಲದೇನೆ ಅಸಕ್ತರಾಗಿ ಶುದ್ಧ ಅಂತಃಕರಣರಾಗಿ ಜ್ಞಾನಿಗಳು ಕರ್ಮ ಮಾಡ್ತಾರೆ. ಅಜ್ಞಾನಿಗಳು ಕರ್ಮ ಮಾಡುವಾಗ ಆಸಕ್ತರಾಗಿ ಮಾಡ್ತಾರೆ ಅಂತಂದ್ರೆ ಫಲದ ಆಸೆಯನ್ನು ಕೊಳೆಯನ್ನು ಮನಸ್ಸಿಗೆ ಹಚ್ಚಿಕೊಂಡು ಆ ಫಲಕಾಮನೆ ತುಂಬಿಕೊಂಡು ಕರ್ಮ ಮಾಡುವವರು ಅಜ್ಞಾನಿಗಳು. ಇಷ್ಟೇ ಜ್ಞಾನಿ ಅಜ್ಞಾನಿಗಳ ಕರ್ಮಕ್ಕಿರೋ ವ್ಯತ್ಯಾಸ. ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಬ್ರಾಹ್ಮಣ ಸತ್ತುಪ್ರಸ್ಥ ಅಂತ ಒಂದು ಮಾಡಿದ್ರಂತೆ. ಅಂದರೆ ಏನೋ ಒಂದಿಷ್ಟು ಹಿಟ್ಟು ತಿಂತ ಇದ್ದ ಒಬ್ಬ ಬಂದ ಬ್ರಾಹ್ಮಣನಿಗೆ ಅದನ್ನೇ ಭೋಜನ ಮಾಡಿಸಿ ಹರಿಪ್ರೀತಿ ಆಗಲಿ ಅಂತ ಮಾಡಿದ. ಆ ಬ್ರಾಹ್ಮಣನಲ್ಲಿ ಬಂದ ಬ್ರಾಹ್ಮಣನಲ್ಲಿ ವಿಷ್ಣುವನ್ನು ಕಂಡು ಆ ವಿಷ್ಣು ಪ್ರೀತನಾಗಲಿ ಅಂತ ಅವನ ಪಾದ ತೊಳೆದು ಅವನಿಗೆ ಏನಿತ್ತೋ ಇದ್ದದ್ದೇ ಒಂದಿಷ್ಟು ಹಿಟ್ಟನ್ನು ಬಡಿಸಿ ತಿನ್ನಿಸಿದ. ಅವನು ತಿಂದು ಹೋಗುವಾಗ ಒಂದು ಅಳಿಲು ಬಂದು ಆ ಎಲೆಯಲ್ಲಿ ಓಡಾಡಿ ಅಲ್ಲೆಲ್ಲ ಓಡಾಡಿದ ಕೂಡಲೇ ಬಂಗಾರದ್ದಾಯ್ತಂತೆ. ಊರು ತುಂಬಾ ಸುದ್ದಿ ಆಯ್ತು. ಬ್ರಾಹ್ಮಣರಿಗೆ ಪಾದ ತೊಳೆದು ಊಟ ಹಾಕಿದ್ರೆ ಆ ಊಟ ಮಾಡಿದ ಎಲೆಯಲ್ಲಿ ಅಳಿಲು ಓಡಾಡಿದ್ರೆ ಬಂಗಾರದ್ದಾಗತ್ತಂತೆ ಅಂತ ಸುದ್ದಿ ಬಂತು. ಆ ರಾಜ ಏನು ಮಾಡಿದ, ಅಯ್ಯೋ ಅವನು ಒಬ್ಬ ಬ್ರಾಹ್ಮಣನ ಕರೆದು ಊಟಕ್ಕೆ ಹಾಕಿ ಒಂದೇ ಅಳಿಲು ಬಂಗಾರದ್ದಾಗಿದೆ, ಜಗತ್ತಿನಲ್ಲಿರೋ ಅಳಿಲೆಲ್ಲ ಬಂಗಾರ ಮಾಡಿಸಿಬಿಡ್ತೀನಿ ನಾನು ಅಂತ ಹೊರಟ ರಾಜ. ಮೊದಲು ಬ್ರಾಹ್ಮಣರಿಗೆ ಹೇಳಿ ಕಳಿಸ್ರೆ ಎಲ್ಲ ಆಮಂತ್ರಣ ಕೊಡಲಿಲ್ಲ, ಮೊದಲು ಅಳಿಲು ಎಷ್ಟು ಸಂಗ್ರಹ ಆಗ್ತದೆ ನೋಡ್ಕೊಂಡು ಬರ್ರಿ ಅಂತ ಅಳಿಲು ಹುಡುಕ್ಲಿಕ್ಕೆ ಕಳಿಸಿ. ಅಲ್ಲಿ ಇಲ್ಲಿ ಮರದ ಮೇಲಿರೋ ಅಳಿಲು ಎಲ್ಲ ಹುಡಿ ಕಾಡು ತುಂಬ ಸುತ್ತಾಡಿ ಎಲ್ಲ ಅಳಿಲು ತಂದು ಒಂದು ಪಂಜರದಲ್ಲಿ ಸಂಗ್ರಹ ಮಾಡಿದ. ಸಾಕಷ್ಟು ಅಳಿಲು ಸಂಗ್ರಹ ಆಯಿತು. ಆಮೇಲೆ ಬ್ರಾಹ್ಮಣರಿಗೆ ಊಟಕ್ಕೆ ಹೇಳಿದ್ರು, ಅಳಿಲು ನೋಡಿಕೊಂಡು ಊಟಕ್ಕೆ ಹೇಳಿದ್ರು. ಸಾಕಷ್ಟು ಜನ ಬ್ರಾಹ್ಮಣರು ಬಂದರು. ಬಡಿಸೋರಿಗೆ ಹೇಳಿದ್ನಂತೆ, ನೋಡಿ ಅವರು ಬೇಡ ಅಂದ್ರೂ ಹಾಕಿರ್ಬೇಕು, ಅವ್ರು ಚೆಲ್ಲುವಷ್ಟು ನೀವು ಬಡಿಸ್ಬೇಕು ಅಂತಂದಂತೆ. ಯಾಕೆಂದ್ರೆ ಅಳಿಲು ಓಡಾಡಬೇಕಲ್ಲ, ಎಲೆ ಪೂರ್ತಿ ತೊಳೆದಿಟ್ಟಿಂದ ಮಾಡಿ ಹೋದ್ರೆ ಅಳಿಲೆಲ್ಲಿ ಬರುತ್ತೆ, ಅದು ಖಾಲಿ ಎಲೆ ಅಂತ ಬಿಟ್ಟುಬಿಡ್ತದೆ. ಅದಕ್ಕೆ ಒತ್ತಾಯ ಮಾಡಿ ಹಾಕ್ರಿ ಬ್ರಾಹ್ಮಣರಿಗೆ, ಅವ್ರು ಚೆಲ್ಲಿರ್ಬೇಕು ಅಷ್ಟು ಹಾಕ್ರಿ ಅಂತಂದ. ಯಾಕೂ ಅರ್ಥಾಗಿಲ್ಲ ಬಡಿಸೋರು ಹೀಗ್ಯಾಕೆ ಹೇಳ್ತಾನೆ ಅಂತ. ಇವನು ಒಳಗಿನ ಉದ್ದೇಶ ಅಳಿಲು ಬಂಗಾರ ಆಗ್ಲಿ ಅಂತೂ ಬಡಿಸಿದ್ರು. ಬ್ರಾಹ್ಮಣರನ್ನ ಕರೆದದ್ದಾಯ್ತು, ಎಲೆ ಹಾಕಿದ್ರು ಬಡಿಸಿದ್ರು. ಆ ಯಾರು ಬಂದಿದ್ದಾರೆ ಬ್ರಾಹ್ಮಣರು, ಅವ್ರು ಏನ್ ತಿಂತಿದ್ದಾರೆ ಅದ್ರ ಬಗ್ಗೆ ಲಕ್ಷ್ಯನೇ ಇಲ್ಲ. ಅವನ ಲಕ್ಷ್ಯ ಪೂರ್ತಿ ಆ ಪಂಜರದ ಮೇಲೆ, ಯಾವಾಗ ಇವರು ಊಟ ಮುಗಿಸಿ ಹೋಗ್ತಾರೆ ಪಂಜರದ ಬಾಗಿಲು ತೆಗೆದೇನು ಅಂತ ಕಾಯ್ತಾ ಇದ್ದಾನೆ. ಒಬ್ರಿಗೂ ಸಾವಕಾಶ ಆಗಲಿ ಅಂತ ಹೇಳಲೇ ಇಲ್ಲಂತೆ, ಯಾಕೆಂದ್ರೆ ಬೇಗ ಊಟ ಮಾಡಿ ಹೋದ್ರೆ ಸಾಕಾಗಿತ್ತು ಇವನಿಗೆ, ಅಳಿಲು ಬಂಗಾರ ಆಗ್ಬೇಕು ಅಂತೂ. ಬ್ರಾಹ್ಮಣರೆಲ್ಲ ಊಟ ಮಾಡಿ ಹೋದ್ರೆ ಹೋಗಿ ಬರ್ತೇವೆ ಮೊದಲು ಹೋಗ್ರಿ ಅಂತಂದ. ಎಲ್ಲರನ್ನು ಕಳಿಸಿದ. ಅವರೆಲ್ಲ ಹೋದ ಮೇಲೆ ಆ ಪಂಜರದ ಬೀಗ ತೆಗೆದ, ಅಳಿಲುಗಳೆಲ್ಲ ಬಂದು ಎಲ್ಲ ಕಡೆ ಹೊರಳಾಡಿ ಹೊಲ ಸೆಪಸಿ ಮಾಡಿ ಹೋದ ಹೊರತು ಒಂದು ಅಳಿಲು ಬಂಗಾರ ಆಗಲಿಲ್ಲ. ಆಮೇಲೆ ಆ ಬ್ರಾಹ್ಮಣನ ಹತ್ರ ಹೋಗಿ ಕೇಳ್ತಾನೆ, ಏನು ಸುದ್ದಿ ಹಬ್ಬಿಸಿಬಿಟ್ಟಿದ್ದೀವಿ ಸುಳ್ಳು, ಬ್ರಾಹ್ಮಣರಿಗೆ ಊಟ ಹಾಕಿದ್ರೆ ಎಲೆಯಲ್ಲಿ ಅಳಿಲು ಓಡಾಡಿದ್ರೆ ಬಂಗಾರ ಆಗ್ತದೆ, ಒಂದು ಅಳಿಲು ಬಂಗಾರ ಆಗಲಿಲ್ಲ ಅಂತ. ಬ್ರಾಹ್ಮಣ ಹೇಳಿದ್ನಂತೆ, ನೀನು ಬ್ರಾಹ್ಮಣ ಸಂತರ್ಪಣೆ ಮಾಡಿಸಿದಿ, ನಾನೂ ಮಾಡಿದ್ದೀನಿ, ಆದರೆ ನೀನು ಮಾಡಿದ ಕರ್ಮಕ್ಕೂ ನಾನು ಮಾಡಿದ ಕರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತಂದು. ಯಾಕೆಂದ್ರೆ ನಾನು ಬ್ರಾಹ್ಮಣನಿಗೆ ಒಬ್ಬನಿಗೆ ಊಟ ಹಾಕುವಾಗ ಅವನಲ್ಲಿ ವಿಷ್ಣುವನ್ನು ಕಂಡು ಅವನ ಮೇಲೆ ವಿಷ್ಣು ಇದ್ದಾನೆ ಅಂತ ಆ ವಿಷ್ಣುವಿನಲ್ಲಿ ದೃಷ್ಟಿ ಇಟ್ಟು ಅವನು ಪ್ರೀತನಾಗಲಿ ಅಂತ ನಾನು ಊಟ ಹಾಕಿದೆ. ನೀನು ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಿಸಿದೆ, ಆ ಯಾವ ಬ್ರಾಹ್ಮಣನಲ್ಲಿ ವಿಷ್ಣುವನ್ನು ಕಾಣಲಿಲ್ಲ, ಆ ಕೂತವರೆಲ್ಲ ಅಳಿಲು ಕಂಡ ಹಾಗೆ ಕಂಡಿದ್ದಾರೆ, ಅವನು ಒಬ್ಬನು ವಿಷ್ಣು ಕಾಣಲಿಲ್ಲ, ಒಬ್ಬರಲ್ಲೂ ವಿಷ್ಣು ಇಲ್ಲ, ಇಷ್ಟೇ ವ್ಯತ್ಯಾಸ. ನಾನು ಬ್ರಾಹ್ಮಣರಲ್ಲಿ ವಿಷ್ಣುವನ್ನು ಕಂಡೆ, ಅಂತರ್ಯಾಮಿಯಾದ ಪರಮಾತ್ಮನನ್ನು ಕಂಡೆ, ನಿನ್ನ ದೃಷ್ಟಿಯೆಲ್ಲ ಅಳಿಲಿನ ಮೇಲಿತ್ತು, ಆದ್ರಿಂದ ನೀ ಮಾಡಿದ ಕರ್ಮ ಇಂಥದ್ದು. ಈಗ ಆಸಕ್ತರಾಗಿ ಮಾಡೋದು ಅಂದ್ರೆ ಇದು, ಆಸಕ್ತರಾಗಿ ಮಾಡಬೇಕು ಅಂತಂದ್ರೆ ಆ ಬ್ರಾಹ್ಮಣ ಮಾಡಿದ ಹಾಗೆ ಮಾಡೋದು, ಆಸಕ್ತರಾಗಿ ಮಾಡೋದು. ನೀನು ಆಸಕ್ತನಾಗಿ ಮಾಡಿದ್ದೆ, ಫಲದ ಮೇಲೆ ಆಸಕ್ತಿ ಇಟ್ಟುಕೊಂಡು ಮಾಡಿದಿ, ಅಂಥ ಕರ್ಮ ಉಪಯೋಗ ಇಲ್ಲ. ಸಕ್ತಾಕರ್ಮಣ್ಯ ವಿದ್ವಾಂಸ ಯಥಾ ಕುರುವಂತೆ ಭಾರತ ಕುರಿಯಾದ್ ವಿದ್ವಾಂಸ್ ತಥಾ ಆಸಕ್ತ ಚಿಕೀರ್ಷು ಲೋಕ ಸಂಗ್ರಹಂ. ಈಗ ಆಸಕ್ತರಾಗಿ ಮಾಡಬಾರದು, ಆಸಕ್ತರಾಗಿ ಮಾಡಬಾರ್ದು. ಎರಡೂ ಕರ್ಮ ಒಂದೇ ರೀತಿ ಇರ್ತದೆ, ಎರಡು ಸರೋವರ ಮೇಲ್ನೋಟಕ್ಕೆ ಒಂದೇ ರೀತಿ ಕಾಣಿಸ್ತದೆ, ತಿಳಿ ನೀರು ಕಾಣುತ್ತದೆ. ಒಂದು ಸರೋವರಕ್ಕೆ ಇಳಿದ್ರೆ ಆಳದ ತನಕ ಬರೇ ತಿಳಿ ನೀರೇ, ಇನ್ನೊಂದು ಸರೋವರಕ್ಕೆ ಇಳಿದ್ರೆ ಮೇಲೆ ತಿಳಿ ನೀರು, ಕೆಳಗಡೆ ಇಳಿತಾ ಹೋದ ಹಾಗೆ ಕೆಸರು ತುಂಬಿರ್ತದೆ, ಆದ್ರೆ ಕೆಸರೆಲ್ಲ ಕೆಳಗೆ, ಮೇಲೆ ತಿಳಿ ನೀರು ಇರ್ತದೆ. ಹಾಗೆ ಅಜ್ಞಾನಿಗಳು ಕರ್ಮ ಮಾಡುವಾಗ ಮೇಲ್ನೋಟಕ್ಕೆ ಅದು ಕರ್ಮ ಕಂಡ ಕಾಣಿಸ್ತದೆ, ಆದ್ರೆ ಅವರ ಹೃದಯಾಂತರಾಳದಲ್ಲಿ ಇಳಿದ್ರೆ ಕಾಮನೆ ಅನ್ನುವಂತಹ ಕೆಸರು ತುಂಬಿರ್ತದೆ, ದುರಾಸೆ ಅನ್ನುವಂತಹ ಕೆಸರು ತುಂಬಿರ್ತದೆ. ಜ್ಞಾನಿಗಳು ಕರ್ಮ ಮಾಡುವಾಗ ಮೇಲ್ನೋಟಕ್ಕೂ ಅದು ಕರ್ಮನೇ, ಸತ್ಕರ್ಮನೇ, ಅವರ ಹೃದಯದ ಅಂತರಂಗದ ಒಳಗಡೆ ಇಳಿದು ನೋಡಿದರೂ ಕೂಡ ಹರಿಪ್ರೀತಿ ಆಗಲಿ ಎನ್ನುವ ತಿಳಿಯಾದ ಭಕ್ತಿ ಜಲ ಭಕ್ತಿ ಪ್ರವಾಹ ಇರ್ತದೆ ಹೊರತು ದುರಾಸೆ ಅನ್ನುವಂತಹ ಕೆಸರು ಇರೋದಿಲ್ಲ. ಈ ರೀತಿ ಕಾಮನೆಯನ್ನು ಬಿಟ್ಟು ನಿಷ್ಕಾಮವಾಗಿ ಕರ್ಮ ಮಾಡಿದರೆ ಅದು ಜ್ಞಾನಿಗಳು ಮಾಡಿದ ಕರ್ಮ ಆಗ್ತದೆ. ಯಾಕೆ ನಿನಗೆ ಮಾಡು ಅಂತ ಹೇಳ್ತೀನಿ ಅಂತಂದ್ರೆ, ಲೋಕ ಸಂಗ್ರಹಕ್ಕೋಸ್ಕರ ಅಂದ್ರೆ ಸಾಧಾರಣ ಮನುಷ್ಯರ ಸ್ವಭಾವ ಏನಿರ್ತದೆ ಅಂದ್ರೆ, ದೊಡ್ಡವರು ಏನು ಮಾಡ್ತಾರೋ ಅದನ್ನು ಅನುಕರಣೆ ಮಾಡೋದು ಮನುಷ್ಯರ ಸ್ವಭಾವ. ಯದ್ಯದಾ ಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ. ಶ್ರೇಷ್ಠರು ಹಿರಿಯರು ಮಾಡಿದ್ದನ್ನ ಕಿರಿಯರು ಅನುಕರಣೆ ಮಾಡೋದು ಅವರ ಸ್ವಭಾವ. ಅದರಿಂದ ನಾನು ಈಗ ನಾನು ಕರ್ಮ ಮಾಡ್ತೇನೆ ಅಂತಾನೆ ಕೃಷ್ಣ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನನಗೆ ಕರ್ಮದ ನಿರ್ಬಂಧ ಇಲ್ಲ, ಆದರೂ ಕೂಡ ನಾನು ಕರ್ಮ ಮಾಡ್ತಾನೇ ಇರ್ತೀನಿ ಅಂತಾನೆ. ಯಾಕೆ? ಯದಿಹ್ಯಹಂ ನ ವರ್ತೇಯಂ, ನಾನೇ ಕರ್ಮ ಮಾಡಲಿಲ್ಲ ಅಂತಾದ್ರೆ, ಮಮ ವರ್ತ್ ನಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ, ಎಲ್ಲರೂ ನನ್ನ ದಾರಿ ಹಿಡಿತಾರೆ. ಅದರಿಂದ ನಾನು ಬೆಳಿಗ್ಗೆ ಏಳೋದು, ಕರ್ಮ ಮಾಡೋದು, ಬ್ರಾಹ್ಮಣ ಪೂಜೆ, ಹಿರಿಯರಿಗೆ ನಮಸ್ಕಾರ, ಅಣ್ಣನಿಗೆ ಬಲರಾಮನಿಗೆ ನಮಸ್ಕಾರ, ಇವೆಲ್ಲ ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ ಲೋಕಸಂಗ್ರಹಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಅದರಿಂದ ನೀನು ಲೋಕಸಂಗ್ರಹಕ್ಕಾಗಿಯೂ ಮಾಡಬೇಕು, ಹಿಂದಿನ ಜನಕಾದಿಗಳು ಮಾಡಿದ್ದಾರೆ ಅಂತ ಆ ಪರಂಪರೆಯಲ್ಲಿ ಬಂದದ್ರಿಂದನೂ ಮಾಡಬೇಕು, ನಿನಗೆ ವಿಹಿತವಾದ್ರಿಂದಲೂ ಮಾಡಬೇಕು. ಇದು ಸಾಕ್ಷಾತ್ಕಾರಕ್ಕೆ ಮೋಕ್ಷಕ್ಕೆ ಸಾಧನ ಅಂತ ತಿಳ್ಕೊಂಡು ಮಾಡಬೇಕು. ಇಲ್ಲದೆ ಇದ್ರೆ ಯಜ್ಞ ಜಗಚ್ಚಕ್ರ ನಿಂತು ಹೋಗ್ತದೆ, ಜಗಚ್ಚಕ್ರ ನಡಿಲಿಕ್ಕಾದರೂ ನೀನು ಕರ್ಮ ಮಾಡಲೇಬೇಕು. ಅನೇಕ ಕಾರಣಗಳನ್ನು ಕೊಟ್ಟು ಕರ್ಮ ಮಾಡ್ರಿ, ಕರ್ಮದಿಂದ ವಿಮುಖರಾಗಬೇಡ್ರಿ ಅಂತ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ. ಅನಂತರ ಅರ್ಜುನನ ಪ್ರಶ್ನೆ, ಆಗ್ಲಿ ಕರ್ಮ ಮಾಡೋಣ, ನಾನು ಬ್ರಾಹ್ಮಣರಿಗೆ ವಿಹಿತವಾದ ಕರ್ಮ ನಾನು ಮಾಡ್ತೇನೆ, ಅಂತೂ ಕರ್ಮ ಮಾಡಬೇಕು. ನಾನು ಯುದ್ಧ ಅನ್ನೋ ಕರ್ಮನೇ ಯಾಕೆ ಮಾಡಬೇಕು? ಕರ್ಮ ಬಿಟ್ಟು ಕೊಡೋದಲ್ಲ, ಬೇರೆ ಕರ್ಮ ಮಾಡ್ತೀನಿ ಅಂತಂದ್ರೆ. ಅದಕ್ಕೆ ಕೃಷ್ಣ ಅಂತಾನೆ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ವನುಷ್ಠಿತಾತ್. ನಿನ್ನ ಯುದ್ಧ ಅನ್ನುವ ಕರ್ಮ ಸ್ವಲ್ಪ ಇದು ಕಠೋರ ಕಠಿಣವಾದ ಕರ್ಮ ಅಂತ ಅನಿಸ್ಬಹುದು, ಆದರೂ ನೀನು ಮಾಡಲೇಬೇಕು. ನಿಮಗೆ ವಿಹಿತವಾದ ಕರ್ಮ ನೀವು ಮಾಡಬೇಕು, ಇನ್ನೊಬ್ಬರ ಧರ್ಮವನ್ನು ಮಾಡಲಿಕ್ಕೆ ಹೋಗಬೇಡಿ. ಇದು ಆ ಕರ್ಮ ಮಾಡ್ತೇನೆ, ಈ ಕರ್ಮ ಮಾಡೋದಲ್ಲ, ದಾನ ಧರ್ಮಾದಿಗಳನ್ನು ಮಾಡ್ತೇನೆ, ಅಧ್ಯಯನಾದಿಗಳನ್ನು ಮಾಡ್ತೇನೆ ಅಂತ ಆರಿಸ್ಕೊಳ್ಳೋ ಹಾಗಿಲ್ಲ. ನಿನಗೆ ಹುಟ್ಟುವಾಗಲೇ ನಿನ್ನ ಕರ್ಮ ಯಾವುದು ಅಂತ ತೀರ್ಮಾನ ಆಗೋದು, ಹುಟ್ಟುವಾಗಲೇ ಕರ್ಮ ತೀರ್ಮಾನ ಆಗಿದೆ. ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದ್ದಿ, ಯುದ್ಧ ಅನ್ನೋದು ನಿನ್ನ ಕರ್ಮ ಅಂತ ತೀರ್ಮಾನ ಆಗಿದೆ, ಅದನ್ನೇ ಮಾಡಬೇಕು. ಅದು ಸ್ವಲ್ಪ ಕಠೋರ ಕಠಿಣ ಅಂತ ಅನಿಸಿದರೂ ಕೂಡ ಅದು ಬದಲಾಯಿಸೋ ಹಾಗಿಲ್ಲ. ತಾಯಿ ಯಾರು ಅಂತ ಹುಟ್ಟುವಾಗಲೇ ಸಿದ್ಧ ಆಗಿರ್ತದೆ, ತಾಯಿಯನ್ನು ಆರಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಹೆಂಡತಿನ ಬೇಕಾದ್ರೆ ಆರಿಸ್ಕೊಳ್ಬಹುದು, ಈ ಕನ್ಯೆ ಬೇಡ, ಇದು ನಾನು ಈ ಕನ್ಯೆ ತಗೊಳ್ತೇನೆ ಅಂತ ಬೇಕಾದ್ರೆ ಆರಿಸ್ಕೊಳ್ಬಹುದು, ಹೊರತು ನನ್ನ ತಾಯಿ ಚೆನ್ನಾಗಿಲ್ಲ ಆದ್ರಿಂದ ನಾನು ಬೇರೆಯವ್ರನ್ನ ಮಾಡ್ಕೊಳ್ತೇನೆ ಅಂತಂದ್ರೆ ಅರ್ಥ ಇಲ್ಲ. ಅದು ಸಿದ್ಧ, ಹುಟ್ಟುವಾಗ ಸಿದ್ಧ. ಅದರಂತೆ ಕರ್ಮ ಅಂತ ಅನ್ನೋದು ಪ್ರತಿಯೊಬ್ಬನು ಹುಟ್ಟುವಾಗಲೇ ಅವನಿಗೆ ಸಿದ್ಧನಾಗಿ ಸಿದ್ಧ ಆಗಿರ್ತದೆ, ಇಂಥ ಕರ್ಮದಿಂದ ಇವನು ಬದುಕಬೇಕು ಅಂತ. ಅದು ವಿಗುಣ ಆಗಿದೆ, ಇದರಲ್ಲಿ ಗುಣ ಕಡಿಮೆ, ಚೆನ್ನಾಗಿಲ್ಲ, ನನಗೆ ಬ್ರಾಹ್ಮಣ ಕರ್ಮ ಚೆನ್ನಾಗಿರ್ತದೆ ಅಂತ ಆರಿಸ್ಕೊಳ್ಳೋ ಹಾಗಿಲ್ಲ ಅಂತ ಅನಿಸಿದೆ ಕೃಷ್ಣ. ಶ್ರೇಯಾನ್ ಸ್ವಧರ್ಮೋ ವಿಗುಣ, ವಿಗುಣ ಅಂದ್ರೆ ಅದರಲ್ಲಿ ಗುಣ ಇಲ್ಲ ಅಂತ ಅನಿಸಿದರೂ ಕೂಡ ಸ್ವಧರ್ಮ ಶ್ರೇಯಾನ್, ಪರಧರ್ಮ ಸ್ವನಿಷ್ಠಿತ, ಇನ್ನೊಬ್ಬರ ಧರ್ಮಕ್ಕೆ ಹೋಗುವ. ಸ್ವಧರ್ಮೇ ನಿಧನಂ ಶ್ರೇಯ, ಪರಧರ್ಮೋ ಭಯಾವಹ. ಅದನ್ನ ಬ್ರಾಹ್ಮಣರು ಬ್ರಾಹ್ಮಣ ಧರ್ಮವನ್ನೇ ಅನುಸರಿಸಬೇಕು, ಕ್ಷತ್ರಿಯರು ಕ್ಷತ್ರಿಯ ಧರ್ಮವನ್ನೇ ಅನುಸರಿಸಬೇಕು. ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನು ಮುಂದಿನ ಪ್ರಶ್ನೆ, ಪಾಪದ ಪರಿಹಾರಕ್ಕೆ ಏನು ಮಾಡಬೇಕು? ಹಾಗಾದ್ರೆ ಮನುಷ್ಯರು ಪಾಪ ಯಾಕೆ ಮಾಡ್ತಾರೆ? ಪಾಪ ಅಂಟದೇ ಇರಲಿಕ್ಕೆ ಏನಾಗಬೇಕು? ಆ ಪಾಪದ ಪರಿಹಾರ ಉಪಾಯವನ್ನ, ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಯಾಕೆ ಪಾಪಕರ್ಮದಲ್ಲಿ ತೊಡಗುತ್ತಾರೆ ಅಂತಂದಾಗ, ಪಾಪಕ್ಕೆ ಮೂಲ ಯಾವುದು ಅಂತನ್ನುವ ಶೋಧನೆ ಮಾಡಿ ಶ್ರೀಕೃಷ್ಣ ಪಾಪದ ಮೂಲ ಯಾವುದು, ಅದನ್ನು ಹೇಗೆ ಬಿಡಬೇಕು ಅನ್ನುವ ವಿಚಾರವನ್ನು ಮುಂದೆ ತಿಳಿಸ್ತಾನೆ. ಮತ್ತು ಆ ಪಾಪದ ಮೂಲವಾದ ಆ ಕಾಮ, ಕಾಮವೇ ಪಾಪದ ಮೂಲ, ಅದು ಯಾವ ರೀತಿ ಮನುಷ್ಯನನ್ನು ಹಾಳು ಮಾಡುತ್ತದೆ ಅದನ್ನೆಲ್ಲ ನಿರೂಪಣೆ ಮಾಡ್ತಾ ಇದ್ದ. ನಾಳೆ ಇವತ್ತು ಶ್ರೀಮದ್ದೈತೀರ್ಥರ ಆರಾಧನಾ ಮಹೋತ್ಸವ, ಪ್ರತಿಯೊಬ್ಬರು ಮಾಡಬೇಕಾದದ್ದು. ಟೀಕಾಕೃತ್ಪಾದರು, ಟೀಕಾಚಾರ್ಯರು ಅಂತ ಪ್ರಸಿದ್ಧರಾದ ಜೈತೀರ್ಥರು ಶ್ರೀಮನ್ ಮಧ್ವಾಚಾರ್ಯರು ಮಾಡಿದ ಎಲ್ಲ ಗ್ರಂಥಗಳಿಗೆ ಟೀಕೆಯನ್ನು ಬರೆದು ಟೀಕಾಚಾರ್ಯರು ಅಂತ ಪ್ರಸಿದ್ಧರಾಗಿದ್ದಾರೆ. ಅವರು ಅವತಾರ ಮಾಡದೆ ಹೋಗಿದ್ರೆ ಇಂದ್ರಾಂಶ ಸಂಭವಿಸರು. ಒಂದು ರೀತಿಯಲ್ಲಿ ಇಷ್ಟರವರೆಗೆ ಟೀಕಾಚಾರ್ಯಕ್ಕೆ ಸಂಬಂಧಪಟ್ಟದ್ದೇ ಇದೆಲ್ಲ. ಯಾಕೆಂದ್ರೆ ಅರ್ಜುನನಿಗೆ ಕೃಷ್ಣ ಗೀತೋಪದೇಶ ಮಾಡಿದ ಅಂತ ಏನು ಬಂತು, ಆ ಅರ್ಜುನನೇ ಮುಂದೆ ಟೀಕಾಚಾರರಾಗಿ ಬಂದವರು ಕಲಿಯುಗದಲ್ಲಿ. ಇಂದ್ರದೇವರೇ ಇಂದ್ರನೇ ಅರ್ಜುನ, ಜ್ಞಾನಿ ಆದಂಥ ಇಂದ್ರನೇ ಅರ್ಜುನ, ಆ ಅರ್ಜುನನೇ ಟೀಕಾಕೃತ್ವ. ಅವರೇ ಇಂದ್ರಾಂಶ ಸಂಭೂತರು, ಮಧ್ವಾಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಬಂದಂಥ ಮಹಾನುಭಾವರು ಟೀಕಾಚಾರ್ಯರು. ಸುಧಾ ಅನ್ನುವ ಗ್ರಂಥ ಬರೆದಿದ್ದಾರೆ, ತತ್ವಪ್ರಕಾಶಿಕ ಇತ್ಯಾದಿ ಅನೇಕ ಗ್ರಂಥಗಳನ್ನು, ಟೀಕಾ ಗ್ರಂಥಗಳನ್ನು ರಚನೆ ಮಾಡಿದವರು. ದೊಡ್ಡ ದೊಡ್ಡ ರಾಜನ ಮನೆತನದವರು ಅವರು, ದೇಶಪಾಂಡೆ ಮನೆತನ ಅಂತ ದೊಡ್ಡ ಮನೆತನದವರು. ದೊಂಡೋಪಂತರು ಅಂತ ಅವರಿಗೆ ಮೂಲ ಹೆಸರು ದೊಂಡೋಪಂತರು ಅಂತ ನಾಯಕ ವಂಶ ಅಂದರೆ ಗ್ರಾಮಗಳನ್ನೆಲ್ಲ ಆಳತಕ್ಕಂಥ ದೇಶಪಾಂಡೆ ಮನೆತನ ಅಲ್ಲಿ ಹುಟ್ಟಿದಂಥವರು. ಅದಕ್ಕಿಂತ ಮುಂಚೆ ಅರ್ಜುನ ಆಗಿದ್ರು. ಅದಕ್ಕಿಂತ ಮುಂಚೆ ಅರ್ಜುನ ಆದ ಮೇಲೆ ಕಲಿಯುಗದಲ್ಲೇ ಮಧ್ವಾಚಾರ್ಯರ ಕಾಲದಲ್ಲಿ ಎತ್ತ ಆಗಿದ್ರಂಥವ್ರು. ದೇವೇಂದ್ರನೇ ಅರ್ಜುನನಾಗಿ ಆಮೇಲೆ ಮಧ್ವಾಚಾರ್ಯರ ಕಾಲದಲ್ಲಿ ಒಂದು ಎತ್ತಿನ ರೂಪವನ್ನು ತಾಳಿದ್ರು. ಮಧ್ವಾಚಾರ್ಯ ಸಂಚಾರ ಮಾಡುವಾಗ ಅವರ ಗ್ರಂಥಗಳನ್ನೆಲ್ಲ ಹೊರತಕ್ಕಂತಹ ಕೆಲಸ ಇವರು. ದೊಡ್ಡ ಗ್ರಂಥರಾಶಿ ಇತ್ತು ಆಚಾರ ಸಂಚಾರ ಕಾಲದಲ್ಲಿ, ಅದನ್ನು ಹೊರಲಿಕ್ಕೆ ಆ ಎತ್ತಿನ ಮೇಲೆ ಹೊರಸ್ತಿದ್ರು. ಎತ್ತು ಆ ರೀತಿ ಸಂಚಾರ ಮಾಡಿಕೊಂಡು ಎಲ್ಲ ಕಡೆ ಹೋಗಬೇಕು. ಮಧ್ವಾಚಾರ್ಯ ಪಾಠ ಹೇಳ್ತಾ ಇರುವಾಗ ಆ ಎತ್ತು ಕೂಡ ಅಲ್ಲೇ ಕೂತಿರ್ತಿತ್ತಂತೆ, ಅಲ್ಲೇ ಕೂತ್ಕೊಳ್ಬೇಕು. ಒಂದ್ಸಲ ಶಿಷ್ಯರೆಲ್ಲ ಕೇಳಿದ್ರಂತೆ ಮಧ್ವಾಚಾರ್ಯರನ್ನ, ಇಷ್ಟು ಗಂಭೀರವಾದ ಶೈಲಿಯಲ್ಲಿ ಗ್ರಂಥ ರಚನೆ ಮಾಡಿದ್ದೀರಿ, ನೀವು ವಿವರಣೆ ಕೊಟ್ಟದ್ರಿಂದ ನಿಮ್ಮ ಗ್ರಂಥದ ಅರ್ಥ ನಮಗಾಗ್ತಾ ಇದೆ, ಮುಂದಿನ ಪೀಳಿಗೆಗೆ ಈ ಅರ್ಥ ಆಗೋದು ಹೇಗೆ? ನೀವೇನೋ ನಮಗೆ ವಿವರಿಸಿ ಹೇಳ್ತಿದ್ದೀರಿ, ಮುಂದಿನ ಪೀಳಿಗೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಸಹಜವಾಗಿ ಒಂದ್ಸಲ ಶಿಷ್ಯರು ಕೇಳಿದಾಗ ಮಧ್ವಾಚಾರ್ಯರು ವ್ಯಾಖ್ಯಾಶ್ಯತ್ತೇಶ ಗೋರಾಟ್, ಈ ಎತ್ತು ವ್ಯಾಖ್ಯಾನ ಮಾಡ್ತದೆ ಮುಂದಿನ ಜನ್ಮದಲ್ಲಿ ಎಂದುಬಿಟ್ಟಿದ್ರು. ಈ ಎತ್ತು ಬರೇ ಗ್ರಂಥದ ಭಾರ ಹೊರಲಿಕ್ಕೆ ಬಂದಿದೆ ಅಂತ ತಿಳ್ಕೋಬೇಡಿ, ಗ್ರಂಥದ ಭಾವ ಹೊರಲಿಕ್ಕೆ ಬಂದ ಎತ್ತಿದು ಅಂತ. ಹೊರಗಡೆಯಿಂದ ಭಾರ ಹೊರ್ತಾ ಇದೆ, ಒಳಗಡೆಯಿಂದ ಮನಸ್ಸಿನಲ್ಲಿ ಗ್ರಂಥದ ಭಾವವನ್ನು ಹೊರತಾ ಇದೆ. ಗ್ರಂಥ ಭಾರಂ ದಧಾನ ಗ್ರಂಥ ಭಾವಂ ದಧಾನ, ಗ್ರಂಥದ ಭಾರವನ್ನ ಗ್ರಂಥದ ಭಾವವನ್ನ ಹೊರಲಿಕ್ಕೆ ಬಂದಿರತಕ್ಕಂಥ ಎತ್ತು ಇದು. ಮುಂದೆ ಜಯತೀರ್ಥರು ಅಂತಾಗಿ ಅವತಾರ ಮಾಡಿ ಮುಂದೆ ವ್ಯಾಖ್ಯಾನ ಮಾಡ್ತದೆ ಅಂತ ಹೇಳಿದಾಗ, ಅದೇ ಆಜ್ಞೆ ಅಂತ ಭಾವಿಸಿ ಆ ಇಂದ್ರದೇವರು ಎತ್ತಾಗಿದ್ದಂಥ ಇಂದ್ರದೇವರು ದೊಂಡೋಪಂತ ಮನೆತನದಲ್ಲಿ ಹೋಗ್ತಾರೆ. ಆವಾಗ ಕುದುರೆ ಸವಾರಿ ಮಾಡುವವರು ಕುದುರೆ ಮೇಲೆ ಕೂತ್ಕೊಂಡು ಎಲ್ಲ ಗ್ರಾಮಗಳಲ್ಲಿ ಅಡ್ಡಾಡ್ಕೊಂಡು, ಸುತ್ತಮುತ್ತು ಅನೇಕ ಗ್ರಾಮದ ಆಧಿಪತ್ಯ ಅವರಿಗೆ, ಅಲ್ಲೆಲ್ಲ ಹೋಗಿ ಹಣ ವಸೂಲು ಮಾಡೋದು ಇದೆಲ್ಲ ಕೆಲಸ ಮಾಡ್ತಿದ್ರಂತೆ. ಕುದುರೆ ಮೇಲೆ ಅಡ್ಡಾಡ್ಕೊಂಡು ಇದ್ದಾರೆ ಸ್ವಲ್ಪ ಕಾಲ. ಹೇಗೆ ಅರ್ಜುನನಿಗೆ ಯುದ್ಧ ಮಾಡೋದು ಬೇಡ ಅಂತ ಅವನ ಬುದ್ಧಿಗೆ ಒಂದು ಮೋಡ ಕವಿದಾಗೆ ಕವಿದಿತ್ತು, ಹಾಗೆ ದೊಂಡೋಪಂತರಾಗಿ ಹುಟ್ಟಿದಾಗ ಸ್ವಲ್ಪ ಕಾಲ ಅವರಿಗೆ ತಾವು ಯಾರು ಏನು ಅಂತನ್ನೋದು ಅದು ಮುಚ್ಚಿ ಹೋಗಿ. ಕುದುರೆ ಸವಾರಿ ಮಾಡಿಕೊಂಡು ಒಂದು ದಿವಸ ಬರುವಾಗ ಬಾಯಿ ಒಣಗಿ ನದಿಯಲ್ಲಿ ನೀರು ಕುಡಿಬೇಕು ಅಂತ ಆ ಕುದುರೆಯನ್ನೇ ನದಿಗೆ ಇಳಿಸಿದ್ರು. ಕುದುರೆ ಇಳಿದು ತಾವು ಬಂದು ಬೊಗಸೆಯಿಂದ ನೀರು ಕುಡಿಲಿಲ್ಲ, ಕುದುರೆಯನ್ನೇ ಇಳಿಸಿ ನದಿಗೆ ಬಾಯಿ ಹಚ್ಚಿ ನೀರು ಕುಡಿದ್ರು. ಮತ್ತೆಲ್ಲಿ ಇಳಿಯೋದು ಅಂತ ಹಾಗೆ ಕುದುರೆಯ ಮೇಲೆ ಕೂತ್ಕೊಂಡು ನದಿಗಿಳಿದು ಬಾಯಿ ಹಚ್ಚಿ ನೀರು ಕುಡಿದಾಗ ಆ ನದಿ ತೀರದಲ್ಲಿ ತಪಸ್ಸು ಮಾಡ್ತಾ ಅನೇಕದಲ್ಲಿ ತೊಡಗಿದಂಥ ಅಕ್ಷೋಭ್ಯ ತೀರ್ಥರು ಇವರನ್ನು ನೋಡಿ, ಇವರ ಚರ್ಯ ನೋಡಿ ಕೇಳಿಬಿಟ್ರಂತೆ, ಈ ನದಿಗೆ ಬಾಯಿ ಹಚ್ಚಿ ನೀರು ಕುಡಿಯೋದು ಅಂತಂದ್ರೆ ದನಗಳು ಹಾಕಿ ಕುಡಿತಾವೆ, ಹಸುಗಳು ಎತ್ತುಗಳು ನದಿಗೆ ಬಾಯಿ ಹಚ್ಚಿ ನೀರು ಕುಡಿತಾವೆ, ನೀವು ಕುದುರೆ ಅಂತ ಹೇಳಿದೆ ಕೈಯಿಂದ ತೆಗೆದು ಕುಡಿಬೇಕು, ಮನುಷ್ಯರು ನದಿಗೆ ಬಾಯಿ ಹಚ್ಚಿ ನೀರು ಕುಡಿತಿದ್ದಾರಲ್ಲ, ಪೂರ್ವಜನ್ಮದ ಸಂಸ್ಕಾರ ಪ್ರಬಲವಾಗಿರಬೇಕು, ಕೆಂಪು ಶುಷ್ಪೂರ್ವ ದೇಹೇ, ಹಿಂದಿನ ಜನ್ಮದಲ್ಲಿ ಪಶುವಾಗಿದ್ದರೇನು ಅಂತ ಕೇಳಿದರು. ಅಷ್ಟೇ ಮಾತು ಅಕ್ಷೋಭ್ಯ ತೀರ್ಥರ ಬಾಯಿಂದ ಬಂದದ್ದು ಅವರಿಗೆಲ್ಲ ನೆನಪಿಗೆ ಕಾರಣ ಆಯಿತು. ಪೂರ್ವಜನ್ಮದ ಪೂರ್ತಿ ನೆನಪು, ಎತ್ತಾಗಿದ್ದದ್ದು ಅದೇ ಪಶು ಅಂದ್ರೆ ಎತ್ತಾಗಿದ್ದರು, ಆಚಾರ್ಯರು ಈ ಎತ್ತು ವ್ಯಾಖ್ಯಾನ ಮಾಡ್ತದೆ ಅಂತ ಹೇಳಿದ್ದು ಎಲ್ಲ ನೆನಪಿಗೆ ಬಂದೋಯ್ತು. ಆಮೇಲೆ ಅವರು ಸಂಪೂರ್ಣ ವೈರಾಗ್ಯ ತಾಳಿ ನನ್ನ ಕೆಲಸ ನಾನು ಮಾಡಬೇಕು, ಮಧ್ವಾಚಾರ ಗ್ರಂಥಕ್ಕೆ ವ್ಯಾಖ್ಯಾನ ಬರೀಬೇಕು ಅಂತ ತೀರ್ಮಾನ ಮಾಡಿ ಆ ಇವರ ಹತ್ರ ಅಕ್ಷೋಭ್ಯ ತೀರ್ಥರಿಂದ ಸನ್ಯಾಸ ಸ್ವೀಕಾರ ಮಾಡಿ ಆಮೇಲೆ ಗ್ರಂಥಗಳನ್ನು ರಚನೆ ಮಾಡಿದರು. ಮನೆಯಲ್ಲಿ ಬಹಳ ವಿರೋಧ ಬಂತು, ಏನು ಮದುವೆ ಮಾಡಿಕೊಂಡಿದ್ದಾರೆ, ಇಬ್ಬರು ಹೆಂಡಂದ್ರಿದ್ದರಂತೆ, ಇಬ್ಬರು ಹೆಂಡಂದ್ರು, ಒಳ್ಳೆ ತಾರುಣ್ಯದ ವಯಸ್ಸು, ಕಾಂತಾಯುಗ್ಮೆ ಕಮಲವದನೆ, ಆ ಇಬ್ಬರು ಹೆಂಡಂದ್ರು ಪರಮ ಸುಂದರಿಯರು, ಇವರಿಗೆ ಒಳ್ಳೆ ತಾರುಣ್ಯ, ದೇಹದಲ್ಲಿ ಆರೋಗ್ಯ, ಮನೆ ತುಂಬ ಬೆಳ್ಳಿ ಬಂಗಾರದ ಸಾಮಾನುಗಳು, ಅಷ್ಟು ಸಂಪತ್ತು, ಹತ್ತಾರು ಗ್ರಾಮಗಳ ಆಧಿಪತ್ಯ ಇದೆಲ್ಲ ಇದ್ರೂ ಕೂಡ ಕಾಂತಾಯುಗ್ಮೆ ಕಮಲವದನೆ ಚಾರ್ವಶೇಷ ಪ್ರತೀಕೆ ತಾರುಣ್ಯೇಲಂ ರಜತ ಕನಕಾಧಾರಿಕೆ ವೈಭವೇಪಿ ಎಲ್ಲ ಬಿಟ್ಟು ನೆಸ್ತಾಶೇಷೋ ಯತಿರಯಮಭೂತ್ ಸೈವ ಲೋಕೇ ವಿರಕ್ತಿ. ಅಕ್ಷುಭ್ಯ ತೀರ್ಥರ ಮಾತಿನಿಂದ ಪೂರ್ವಜನ್ಮದ ಸ್ಮರಣೆ ಬಂತು. ಸ್ಮರಣೆ ಬಂದು ಕೂಡಲೇ ನನ್ನ ಕಾರ್ಯ ಮುಖ್ಯವಾಗಿ ಮಾಡಬೇಕಾದ ಕಾರ್ಯ ಅದು ಅಂತ ಹೇಳಿ ವೈರಾಗ್ಯ ತಾಳಿದ್ರು. ಆ ಹೆಂಡಂದರು ಅವರೆಲ್ಲ ಇವರನ್ನು ಪುನಃ ಸಂಸಾರಕ್ಕೆ ಎಳಿಬೇಕು ಅಂತ ತೊಡಗಿದ್ರು. ಆವಾಗ ತಮ್ಮಲ್ಲಿರತಕ್ಕಂಥ ಶೇಷಾವೇಶವನ್ನೇ ತೋರಿಸಿದ್ರು. ಇವರು ಇಂದ್ರನ ಅವತಾರ, ಶೇಷದೇವರ ಆವೇಶ, ಶೇಷದೇವರ ಆವೇಶ ಇದ್ದದ್ದು ಆ ಶೇಷನನ್ನೇ ತೋರಿಸಿ ಆಮೇಲೆ ಅವರು ಯಾರು ಕೂಡ ಇವರನ್ನು ಸಂಸಾರಕ್ಕೆ ಎಳಿಲಿಕ್ಕೆ ಬರಲಿಲ್ಲ. ಆ ರೀತಿ ಸಂಸಾರದಿಂದ ದೂರ ಬಂದು ವ್ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿ ಆಚಾರ್ಯರ ಗ್ರಂಥ ಅದನ್ನು ಪ್ರಸಾರ ಮಾಡಬೇಕು, ಟೀಕೆಯನ್ನು ರಚಿಸಿ ಎಲ್ರಿಗೂ ಅರ್ಥ ಆಗುವ ಹಾಗೆ ಮಾಡಬೇಕು ಅಂತ ನಂತರ ಟೀಕಾ ರಚನೆ ಮಾಡಿ ಟೀಕಾಕೃತ್ವಾದರು ಅಂತ ಆಗಿ ಜಗತ್ತಿಗೆಲ್ಲ ಪರಮೋಪಕಾರ ಮಾಡಿದಂತಹ ಮಹಾನುಭಾವರು ಅಂತಹ ಟೀಕಾಚಾರ್ಯರ ಪುಣ್ಯ ದಿನ ಇವತ್ತು. ಅವರಿಗೆ ಜಯತೀರ್ಥರು ಅಂತಲೇ ಹೆಸರು. ಅವರನ್ನು ಸ್ಮರಣೆ ಮಾಡಿದರೆ ಸಕಲ ಕಾರ್ಯಗಳಲ್ಲಿ ಜಯ ಅಂತ ಜಯವನ್ನು ಕೊಡತಕ್ಕಂಥ ಜಯಪ್ರದವಾದ ಸುಧಾದಿ ಗ್ರಂಥಗಳನ್ನು ರಚನೆ ಮಾಡಿದ ಟೀಕಾಚಾರ್ಯರು ಎಲ್ರಿಗೂ ಶ್ರೇಯಸ್ಸುಂಟು ಮಾಡಲಿ, ಸಕಲ ವಿಧದಲ್ಲಿ ಜಯವನ್ನು ಉಂಟು ಮಾಡಲಿ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣೆ.
ಅಲ್ಲ